कामधस्मृतः चिन्तामणिस्तु व्यासार्यः मणित्रयमुदाहृतम् स्वातिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। ಪರಮಪೂಜ್ಯರಾದಂಥ ಉಭಯ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆದೇಶದಂತೆ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಭಗವಂತನಾದ ಶ್ರೀಕೃಷ್ಣ ಅವತಾರ ಮಾಡತಕ್ಕಂಥ ಸನ್ನಿವೇಶ ಭೂಲೋಕದಲ್ಲಿ ಒದಗಿದೆ. ಕಂಸ ಶರೀರವಾಣಿಯ ಮಾತನ್ನು ಕೇಳಿದ. ಈ ದೇವಕಿಯ 8ನೇ ಗರ್ಭ ನಿನಗೆ ಮೃತ್ಯುವಾಗುತ್ತೆ ಅಂತ ಹೇಳಿ ತಕ್ಷಣ ಕಂಸ ದೇವಕಿಯನ್ನೇ ಸಂಹಾರ ಮಾಡಲಿಕ್ಕೆ ಹೊರಟ. ದೇವಕಿಯಿಂದ ಅವನ ಸಂಹಾರ ಆಗೋದಿಲ್ಲ. ದೇವಕಿಯ ಮಗಳ 7 ಮಕ್ಕಳಿಂದನೂ ಅಲ್ಲ, 8ನೆಯ ಮಗುವಿನಿಂದ ಇವನಿಗೆ ಸಾವು. ಆದರೆ ಈಗಲೇ ದೇವಕಿಯನ್ನು ಸಂಹಾರ ಮಾಡಲಿಕ್ಕೆ ಹೊರಟಿದ್ದ. ಇದು ದುಷ್ಟರ ಹಾಗೆ ನಡ್ಕೊಳ್ಳುತ್ತಾರೆ ಎಂಬುದಕ್ಕೆ ಸಾಕ್ಷಿ. ಅದೇ ಪರೀಕ್ಷಿತ ರಾಜ ಇದ್ದಾನೆ. ಆತನಿಗೆ ಶಾಪ ಬಂತು. ಏನಂತ, ಇತೋವಲಂಘಿತ ಮರ್ಯಾದಂ ತಕ್ಷಕಃ ಸಪ್ತಮೇ ಅಹನಿ. 7ನೇ ದಿವಸಕ್ಕೆ ತಕ್ಷಕ ಬಂದು ಅವನು ಕೊಲ್ತಾನೆ. 7ನೇ ದಿವಸಕ್ಕೇನೆ, 8ನೆಯ ಗರ್ಭ ಅಲ್ಲ, 7ನೇ ದಿವಸಕ್ಕೇನೆ. ಆದರೆ ಪರೀಕ್ಷಿತ ರಾಜ ಆ ಋಷಿ ಮೇಲೆ ಆಕ್ರಮಣ ಮಾಡಲಿಲ್ಲ, ಶಮೀಕರ ಮೇಲೆ ಇಲ್ಲ, ತಕ್ಷಕರ ಮೇಲೆ ಯುದ್ಧಕ್ಕೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಅದನ್ನು ಅಂಗೀಕಾರ ಮಾಡದ. ಉಪಾದಿಶತ್ ಪ್ರಾಯ ಅಮರ್ತ್ಯ ನದ್ಯಾಂ, ಗಂಗಾ ನದಿಯೊಳಗೇನೆ, ತೀರದಲ್ಲಲ್ಲ, ಗಂಗಾ ನದಿಯಲ್ಲೇನೆ ಪ್ರವೇಶಕ್ಕೆ ಕೂತ ಭಾಗವತ ಶ್ರವಣ ಮಾಡಿದ ಸದ್ಗತಿ ಹೋ. ಅಂದರೆ ಮೃತ್ಯುವಿನ ಸೂಚನೆ ಎಷ್ಟು ಇಬ್ಬರಿಗೂ ಬಂತು. ಆದರೆ ಕಂಸನ ಪ್ರತಿಕ್ರಿಯೆ ಹೇಗಿತ್ತು, ಈ ಒಬ್ಬ ಪರೀಕ್ಷಿತ ರಾಜನ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಸಾವಿನ ವಿಷಯ ತಿಳಿದಾಗಲೂ ಕೂಡ ಸಾತ್ವಿಕನ ಪ್ರವೃತ್ತಿಯೇ ಬೇರೆ, ತಾಮಸನ ಪ್ರತಿಕ್ರಿಯೆಯೇ ಬೇರೆ. ತಾಮಸನಾದವನು ಯಾರು ಡಾಕ್ಟರ್ ಹೇಳ್ತಾರೆ ಇನ್ನು ತುಂಬ ದಿವಸ ಬದುಕಲಿಲ್ಲ ಅಂತೇಳಿ, ಅಲ್ಲಿ ಸಿಕ್ಕಾಪಟ್ಟೆ ಕುಡಿದು ಗಿಡದ ಎದ್ದಳೆ ತಿನ್ಸತ್ತ ಹೋಗ್ತಾನೆ, ಯಾಕೆಂದ್ರೆ ಅಷ್ಟೊಳಗೆ ಕುಡಿದು ಬಿಟ್ಟರಾಯ್ತು ಅಂತ ಹೇಳ್ತಾರೆ. ಅಷ್ಟೊಳಗೆ ಎಂಜಾಯ್ ಮಾಡೋದು ಅಂತ ಯೋಚನೆ ಮಾಡುತ್ತಾರೆ. ಒಳ್ಳೆಯವನು ಹೇಳಿದಾಗ ಇನ್ನಾದರೂ ಒಳ್ಳೆಯವನಾಗಬೇಕು ಅನ್ನೋ ಭಾವನೆ ಬರುತ್ತೆ. ಆಚಾರ್ಯ ಹೇಳಿದ ಜೀವ ವೈವಿಧ್ಯ ನಮಗೆ ಒಳ್ಳೆ ನಿದರ್ಶನಕ್ಕೆ ಬರುತ್ತಾಗ. ದೋಭೂತ ಸರ್ಗೋ ಲೋಕೇಸ್ಮಿನ್ ಅಂತ ಭಗವಂತ ಹೇಳ್ತಾನೆ, ಅದಕ್ಕೆ ಒಳ್ಳೆ ನಿದರ್ಶನ ಇವೆಲ್ಲ ಕೂಡ. ಅದು ಎಲ್ಲದಕ್ಕೂ ಕೂಡ ಎಲ್ಲರ ಪ್ರತಿಕ್ರಿಯೆ ಒಂದೇ ರೀತಿ ಇರೋದಿಲ್ಲ. ಜಡಗಳ ಪ್ರತಿಕ್ರಿಯೆ ಇದೆ, ಶಿಕ್ಷಕರೇ ಬರುತ್ತೆ, ಯಾಕೆ ಜಡ ಅವ್ರ ತಿಳುವಳಿಕೆ ಇಲ್ಲ, ಒಂದೇ ರೀತಿಯಾದ ಪ್ರತಿಕ್ರಿಯೆ. ಚೇತನಗಳಿಗೆ ಹಾಗಲ್ಲ, ಸ್ವರೂಪಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸ್ತಾರೆ. ಅದಕ್ಕೆ ಕಂಸನಿಗೆ ಸಾವಿದ್ದಿದ್ದು 7ನೇ ದಿವಸ ಅಲ್ಲ, 8ನೇ ಮಗಳು ಸುಮಾರು 16 ವರ್ಷ ಸಾಮಾನ್ಯವಾಗಿ ಟೈಮ್ ಇತ್ತು ಆತನಿಗೆ. 8 ಸರ್ತಿ ಭಾಗವತ ಕೇಳ್ಬೋದಾಗಿತ್ತು 16 ವರ್ಷದಲ್ಲಿ, ಎಷ್ಟು ನೂರಾರು ಸರ್ತಿ ಭಾಗವತ ಕೇಳ್ಬೋದಾಗಿತ್ತು. ಪರೀಕ್ಷೆ ಬರೀ 7 ದಿವಸ ಅದು ಉಪಯೋಗ ಮಾಡ್ಕೊಂಡು ವೈಕುಂಠಕ್ಕೆ ಹೊರಟ, ಅವನ ತಮಸ್ಸಿಗೆ ಹೊರಟ, ಅವನು ವೈಕುಂಠಕ್ಕೆ ಹೊರಟ. ಆದ್ದರಿಂದ ಮೃತ್ಯುವಿನ ಬಗ್ಗೆ ಎಚ್ಚರ ಬಂದಾಗ ಸಾತ್ವಿಕನಾದವನು ಭಾಗವತಾದಿಗಳನ್ನು ಶ್ರವಣ ಮಾಡಬೇಕು. ಭಾಗವತಾದಿ ಸರ್ವ ಭಾಗವತ ಗ್ರಂಥಗಳಿಂದ ಪ್ರತಿಪಾದ್ಯನಾದ ಭಗವಂತನ ಮಹಿಮೆಯನ್ನು ತಿಳಿಬೇಕು. ಅದು ಜೀವನದ ಸಾರ್ಥಕ್ಕೆ. ಕಂಸನಿಗೂ ಮೃತ್ಯುವಿನ ವಿಷಯ ಗೊತ್ತು, ಪರಿಷತ್ ರಾಜನಿಗೂ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು. ಚಾತಸ್ಸಯ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ್ಚೇಚ, ಹುಟ್ಟಿದವನಿಗೆ ಸಾವು ಹೋಗೋದು ಅತ್ಯಂತ ಖಚಿತ. ಆದ್ದರಿಂದ ಸಾಯುವುದಕ್ಕಿಂತ ಮುಂಚೆ ಕಂಸನಂತೆ ವರ್ತಿಸಿದೇನೆ, ಪರಿಷತ್ ರಾಜನಂತೆ ವರ್ತಿಸಿದ್ರೆ ಅದು ಜೀವನ ಸಾರ್ಥಕ್ಯಕ್ಕೆ ಸಾಧನ, ಕಂಸನಂತೆ ವರ್ತಿಸಿದ್ರೆ ಸರ್ವ ರೀತಿಯಾದ ಅನರ್ಥಕ್ಕೆ ಸಾಧನ. ಫಲವಿದು ಬಾಳದುದಕ್ಕೆ ಸಿರಿ ಹೇಳ್ತಾರೆ, ಸಿರಿಪತಿಯ ಗುಣಗಳನ್ನು ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಜನ್ಮನಃ ಫಲ, ಜನ್ಮದ ಸಾರ್ಥಕ್ಯ ಏನು ಎಂಬುದನ್ನು ಅರ್ಥ ಮಾಡಿಕೊಡೋದ್ರಲ್ಲಿ ಯೋಗ್ಯರು ಅಯೋಗ್ಯರು ಯಾವ ರೀತಿಯಲ್ಲಿ ವಿಭಿನ್ನವಾಗಿ ವರ್ತಿಸ್ತಾರೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಕಂಸ ಬಿಡಲಿಲ್ಲ, ಅವರ 6 ಮಕ್ಕಳನ್ನು ಕೊಂದಾಕಿದ. 7ನೇ ಮಗು ಬಲರಾಮನಾಗಿ ಆ ಕಡೆ ಅವತಾರ ಮಾಡಿದ ರೋಹಿಣಿ ಗರ್ಭದಲ್ಲಿ. 8ನೇ ಮಗುವಾಗಿ ಭಗವಂತ ತಾನು ಅವತಾರ ಮಾಡ್ತಾ ಇದ್ದಾನೆ. ಕೃಷ್ಣನ ಅವತಾರವೇ ಅವನ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಕಾರ್ಯವನ್ನು ಹೇಳ್ತಾ ಇದ್ದೆ. ಕೆಲವರ ಸಾಧನೆ ಕೆಲವು ದಿವಸಗಳ ಆದಮೇಲೆ ಗೊತ್ತಾಗುತ್ತೆ, ಕೆಲವರ ಸಾಧನೆ ಹುಟ್ಟುತ್ತಿರಲಿಕ್ಕೆ ಗೊತ್ತಾಗುತ್ತೆ, ಅದು ಭಾರಿ ವಿಶೇಷ. ಹುಟ್ಟುತ್ತಿರಲಿಕ್ಕೆ ಸಾಧನೆ ಗೊತ್ತಾಗುತ್ತೆ. ಸೂರ್ಯೋದಯ ಇನ್ನೂ ಆಗೇ ಇಲ್ಲ, ಸೂರ್ಯ ಮುಂಚೆಯೇ ಬರೀ ಶುರುವಾಗ್ಬಿಟ್ಟಿರುತ್ತಾಗಲೇ. ಅದು ಸೂರ್ಯನ ಪ್ರಖರತೆ ಎಷ್ಟಿದೆ ಅಂದರೆ ಇನ್ನು ಉದಯಿಸಿ ಮುಂಚೆಯೇ ಆಗಲೇ ತನ್ನ ಬರುವಿಕೆಯನ್ನು ಸೂಚನೆ ಮಾಡ್ತಾ ಇರ್ತಾರೆ. ಬಂದ ಮೇಲೆ ಅಲ್ಲ, ಭಗವಂತ ತಾನು ಬರೋ ರೀತಿಯಲ್ಲಿ ತಾನು ಸರ್ವೋತ್ತಮ ಅಂತ ತೋರಿಸಿಕೊಡ್ತಾನೆ. ನಾವು ಏನು ತಿಳ್ಕೊಡುತ್ತೇವೆ, ಕೃಷ್ಣನ ಹಿರಿಮೆಯನ್ನು ಯಾವುದೋ ಒಂದು ಹಂತದಲ್ಲಿ ಕಾಣುತ್ತೇವೆ, ತಪ್ಪದು. ಪ್ರತಿ ಹಂತದಲ್ಲೂ ಕೃಷ್ಣನ ಹಿರಿಮೆ ಕಾಣುತ್ತೆ. ಕೃಷ್ಣ ಕಂಸನನ್ನು ಕೊಂದ ಭಾರಿ ದೊಡ್ಡವನು, ಜರಾಸಂಧನನ್ನು ಸೋಲಿಸಿದ ಭಾರಿ ದೊಡ್ಡವನು ನಿಜ, ಆದರೆ ಅವತಾರ ಕ್ರಮದಲ್ಲೇ ತಾನು ಭಾರಿ ದೊಡ್ಡವನು. ಜನ್ಮ ಕರ್ಮಚಮೇ ದಿವ್ಯಂ ಏವಂ ಯೋರೆತ್ತಿ ತತ್ವತಃ ತಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಜನ್ಮ ಅವತಾರವೆಲ್ಲೇ ತಾನು ಸರ್ವೋತ್ತಮ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಅದು ಹೇಗೆ ತೋರಿಸ್ತಾನೆ? ಕಂಸನ ವ್ಯವಸ್ಥೆ ಹೇಗಿತ್ತು ಗೊತ್ತಾ? ಕೃಷ್ಣ ಅವತಾರ ಮಾಡಲೇಬಾರದು, ಫಸ್ಟ್ ಎಂಟನೇ ಗರ್ಭವೇ ಹುಟ್ಟಬಾರದು ಫಸ್ಟ್. ಅಂಥ ವ್ಯವಸ್ಥೆಗೆ ಹೊರಟ. ಅದಕ್ಕಾಗಿ ವಸುದೇವ ದೇವತೆಗಳು ಬಂಧನದಲ್ಲಿ ಇಟ್ಟ, ಹುಟ್ಟಬಾರದು, ಹುಟ್ಟಿದ್ರೆ ಬದುಕಬಾರದು. ಆ ಮಧು ಬಗು ಬದುಕಿದ್ರೆ ತಾನು ಸತ್ತಾಗಿ ತಾನು ಸಾಯಿಬಾರದು. ಅಂದರೆ ಸಾವನ್ನಿಗೆಲ್ಲ ಯೋಚನೆ ಮಾಡಲು ಕಲಿತು ಎಷ್ಟು ಮಾಡಬಾರದು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಬಂಧನದಲ್ಲಿಟ್ಟು ಎಲ್ಲ ಕಾವಲಿಟ್ಟು ಭದ್ರವಾದಂತಹ ಇವತ್ತ ನಾವು ಮಧುರಾಗಿ ಹೋದರೆ ಒಂದು ಕಾರಾಗೃಹ ತೋರಿಸ್ತಾರೆ. ಅದು ಅದು ಅವತ್ತಿಂದಲ್ಲ ಬೇಡಿ ಬಿಡಲಿ, ಅದು ಅದು ಭಾರಿ ಭದ್ರವಾಗಿದೆ. ಇವತ್ತಿನ ಕಾರಾಗೃಹ ಭಾರಿ ಭದ್ರವಾಗಿರೋದು, ಅದು ಸುಲಭ ಒಳಗೊಳಗೆ ಸಾಧ್ಯ ಇಲ್ಲ. ಇನ್ನು ಕಂಸನ ಎಷ್ಟು ವ್ಯವಸ್ಥೆ ಮಾಡಿರ್ಬೋದು, ಕಟ್ಟಡನೇ ಹಾಗೆ, ಬಾಗಿಲ ಹಾಗೆ, ಬೀಗ ಹಾಗೆ. ಅಲ್ಲಿ ಸಾವಿರಾರು ಭಯಂಕರ ರಾಕ್ಷಸರ ಕಾವಲು ಬೇರೆ, ಅದು ಕೂಡ ಎಲ್ಲ ಯಾವ ಕಡೆ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ತನಗೋ ಬ್ರಹ್ಮದೇವರ ವರ, ಇಷ್ಟೆಲ್ಲ ವ್ಯವಸ್ಥೆ, ಕೃಷ್ಣ ಹುಟ್ಟಬಾರದು ಇಂಥ ತಂತ್ರ ಮಾಡ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಕಂಸನ ಪ್ರಯತ್ನ ಕೃಷ್ಣನ ಅವತಾರ ಆಗಬಾರದು. ಕಂಸ ಅಂದರೆ ಯಾರು? ಕಾಲನೇನಿಯ ಅವತಾರ. ಕಾಲನೇನಿ ಅಂದ ಯಾರು? ಕಾಮಾಭಿಮಾನಿ ದೈತ್ಯವು, ಕಾಮದ ಅಭಿಮಾನಿ ದೈತ್ಯ. ಅಂದರೆ ಸ್ವೇಚ್ಛಾ ಪ್ರವೃತ್ತಿಯ ಮನುಷ್ಯ ಭಗವಂತನ ವಿಚಾರ ಹತ್ತಿರ ಸುಳಿಯದಂತೆ ನೋಡ್ಕೋತಾನೆ ಅಂತ. ದೇವರ ಬಗ್ಗೆ ಕೇಳಿದ ತಕ್ಷಣ ಅವನು ಬರೋದಾಗಿ ಕಳ್ಳ ಪೊಲೀಸಿಂದ ದೂರು ಬರದಂತೆ ನೋಡ್ತಾನಲ್ಲ ಹಾಗೆ. ಯಾವನಿಂದ ತನಗೆ ಅಪಾಯ ಇದೆ ಅವನನ್ನು ಅವನಿಂದ ತಾವು ತಪ್ಪಿಸಿಕೊಡ್ತಾರೆ, ಅವನು ತಮ್ಮ ಹತ್ರ ಬರದಂತೆ ನೋಡ್ತಾರೆ, ಅವನನ್ನೇ ಕೊಲ್ಲಲು ಪ್ರಯತ್ನ ಪಡ್ತಾರೆ. ಇದೆಲ್ಲ ಕಂಸನಿಂದ ಕಾಣುವ ವ್ಯವಸ್ಥೆಗಳು. ಇವತ್ತು ಕಂಸನದೇ ಕಾರುಭಾರ. ಕಂಸನ ಎಲ್ಲ ಕೂಡ ಕಂಸ ಅಂದ್ರೆ ಸ್ವೇಚ್ಛಾ ಪ್ರವೃತ್ತಿ, ಎಲ್ಲಿ ನೋಡಿದ್ರೆ ಸ್ವೇಚ್ಛಾ ಪ್ರವೃತ್ತಿ. ಶ್ರೀಗಳವರು ಪ್ರತಿನಿತ್ಯ ಹಿಡಿತಿರ್ತಾರೆ, ಪ್ರತಿ ಕಾಲದಲ್ಲೂ ಹಿಡ್ತಾರೆ ಸ್ವೇಚ್ಛಾ. ಇವತ್ತೇನು ಸ್ವಾತಂತ್ರ್ಯ ಅಂದ್ರೆ ದೇಶದ ಜನ ಹಾಗೆ ತಿಳ್ಕೊಂಡ್ರು ಸ್ವೇಚ್ಛಾ ಪ್ರವೃತ್ತಿ ಅಂತೇಳಿ. ಮನೆಯಲ್ಲಿ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾ ಪ್ರವೃತ್ತಿ. ಸ್ವೇಚ್ಛಾ ಪ್ರವೃತ್ತಿಯೇ ನಮ್ಮ ಜೀವನ ಆಗೋದಾದ್ರೆ ಕಂಸನ ಜೀವನ ಅದು. ಹೇಳೋರು ಕೇಳೋರು ಇಲ್ಲ. ಆದರೆ ಮನುಷ್ಯ ಮೂರ್ಖ, ಮನೆಯಲ್ಲಿ ಮಾತ್ರ ಸ್ವೇಚ್ಛಾ ಪ್ರವೃತ್ತಿ ತೋರಿಸ್ತಾರೆ, ಆದರೆ ಬೀಜ ದಾರಿಯಲ್ಲಿ ಹೋಗಲಿ ಬರ್ತಾನಾಗ್ಲೇನೆ ಕೀಪ್ ಲೆಫ್ಟ್ ಅಂತ ಹೇಳಿದ ತಕ್ಷಣ ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೆ ವ್ಯವಸ್ಥೆ ಇದೆ, ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಕೆಟ್ಟ ಕಾಲ. ಶ್ರೀಗಳವರು ಹೇಳಿದ ರಾಜ್ಯದಲ್ಲಿ ದೇಶದಲ್ಲೇ ವ್ಯವಸ್ಥೆ ಇಲ್ಲ, ಕೆಲವು ಸಣ್ಣ ಪುಟ್ಟ ವ್ಯವಸ್ಥೆ ಇದೆ, ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಹೋಗ್ಬಿಟ್ಟಿದೆ. ಅದು ಕಂಸನ ಆಳ್ವಿಕೆ ಅಂದ್ರೆ ಹಾಗೇನೆ. ಕಂಸ ಇವತ್ತಿಲ್ಲ, ಕಂಸನ ಆಳ್ವಿಕೆ ಇಲ್ಲ ತಿಳ್ಕೋಬಾರದು. ಸ್ವೇಚ್ಛಾ ಪ್ರವೃತ್ತಿಯೇ ಕಂಸನ ಒಂದು ಪ್ರತಿನಿಧಿ ಆದ್ದರಿಂದ ಇವತ್ತು ನಡೀತಿರೋದೇ ಹಾಗಾದ್ರಿಂದಾನೆ ಜನ ನೋಡ್ತಿದ್ದಾರೆ. ಕೋಟಿ ಕೋಟಿ ಜನ ನೋಡಿದ್ರು ಕೂಡ ತಪ್ಪಿಟ್ಕೊಳ್ಳೋ ವ್ಯವಸ್ಥೆಯಲ್ಲಿ ಜನ ಇಲ್ಲ ಅಂತ ಹೇಳ್ಕೊಂಡ್ರೆ ಕಂಸನ ಒಂದು ದುರಾಡಳಿತ ಹೇಗಿತ್ತು ಹೋಗ್ಲಿ. ಕಂಸನ ಕಾಮ, ಕಾಮಕ್ಕೆ ಎಷ್ಟು ಮುಖ, ಕಾಲನಿಗೆ ಎಷ್ಟು ಮುಖ, ಸಾವಿರ ಮುಖ. ಹತ್ತು ಮುಖದ ರಾವಣನಿಂದ ಎಷ್ಟು ಅನಾಹುತ ಆಯ್ತು ಗೊತ್ತಿದೆ. ಹತ್ತು ಮುಖದ ರಾವಣ, ಇವನು ಸಹಸ್ರ ಮುಖಿಯಾದಂಥ ಇವು ಕಾಲನೇಮಿ. ಅಂದರೆ ಕಾಮಕ್ಕೆ ಒಂದೆರಡಲ್ಲ, ಬಹುಮುಖವಾದದ್ದು ಕಾಮ. ಕಾಮದ ಅದಕ್ಕೆ ಹೇಳ್ತಾನೆ ಯಾತ್ಯರಾಜ, ನಜಾತು ಕಾಮ ನಜಾತು ಕಾಮ ಕಾಮಾನಾಂ ಉಪಭೋಗೇನ ಹ್ಯಾಮ್ಯತಿ ಹವಿಷಾ ಕೃಷ್ಣವರ್ತ್ನೇವ ಭೂಯೇ ವಾಭಿವರ್ಧತೆ. ಕಾಮದ ಒಂದು ವರ್ಣನೆ ಅಂದರು ಒಂದೇ, ಕಂಸನ ವರ್ಣನೆ ಅಂದರು ಒಂದೇ. ಅಂಥ ಕಂಸನ ಪ್ರವೃತ್ತಿ ಕೃಷ್ಣ ಅವತಾರವಾಗಲೇಬಾರದು. ತಾನು ಎದ್ದು ಕೂತಿದ್ದಾನೆ, ಸೈನ್ಯ ಎದ್ದು ಕೂತಿದೆ, ಮಧ್ಯರಾತ್ರಿ ಬಂದಿದೆ, ಕೃಷ್ಣ ಅವತಾರ ಮಾಡ್ತಾ ಇದ್ದಾನೆ. ಯಾವುದೇ ನಿಶ್ಚಿಂತಿಯಾಗಿ ಮತ್ತೆ ಯೋಚನೆ ಇಲ್ಲ. ಇಷ್ಟು ಕತ್ತಲೆಯ ರಾಶಿ ಇದ್ರೂ ಕೂಡ ಸೂರ್ಯ ಗಡಿಬಿಡಿ ಮಾಡ್ಕೊಳ್ಳೋದಿಲ್ಲ, ಸೂರ್ಯ ಟೆನ್ಷನ್ ಇಲ್ಲ, ಟೈಮಿಂಗ್ಸ್ ಚೇಂಜ್ ಮಾಡೋದಿಲ್ಲ. ಭೀಷ ಇವರು ಭಯ ಕಂಸನಿಗೆ, ಸೂರ್ಯನಿಗೆ ಕತ್ತಲೆಯ ಭಯ ಇಲ್ಲ, ಭಗವಂತನ ಭಯ ಇದೆ. ಭಗವಂತನ ಕಾನೂನು ಫಾಲೋ ಮಾಡ್ತಾನೆ ಹೊರತು ದುಷ್ಟತನದ್ದಲ್ಲ. ತಾನು ಭಗವಂತ ತೋರಿಸ್ತಾನೆ, ಯಾರ ಭಯನೂ ಇಲ್ಲ. ಬ್ರಹ್ಮದೇವರ ವರ ಇದ್ದ ಮೇಲೆ ಅವರ ಕೆಳಗಿರೋವೆಲ್ಲ ಭಯ. ಕೃಷ್ಣನಿಗೆ ಆ ಭಯ ಇಲ್ಲ ಅಂದ್ರೆ ಪರಬ್ರಹ್ಮ ಕೃಷ್ಣ. ಕೃಷ್ಣ ಪರಬ್ರಹ್ಮ. ಕೃಷ್ಣ ಜಿಜ್ಞಾಸ ಅಂದ್ರೂ ಒಂದೇ, ಬ್ರಹ್ಮ ಜಿಜ್ಞಾಸ ಅಂದ್ರೂ ಒಂದೇ. ಅವತಾರ ಮಧ್ಯರಾತ್ರಿಯ ಸಮಯ, ನಮ್ಮ ಜನಕ್ಕೆ ಭಾರಿ ಯೋಚನೆ ಶುರುವಾಗ ನೋಡಿದ್ರ ಕೃಷ್ಣ ಹಗಲ ಅವತಾರ ಮಾಡಿದ್ರೆ ಭಾರಿ ಧೈರ್ಯ ಅಂತ ಹೇಳ್ಬೋದು. ರಾತ್ರಿ ಅವತಾರ ಮಾಡ್ತಾನೆ, ಇದು ತಪ್ಪಲ್ವಾ? ಭಯ ಅಂತಾಗಲಿಲ್ಲ. ಈಗ ಕೃಷ್ಣ ಕಳ್ಳನಂತ ಹುಟ್ಟಿದ, ಯಾಕೆ ತಿಳ್ಕೊಬಾರ? ಹುಟ್ಟಿದ್ದು ಜೈಲಲ್ಲಿ, ಅದು ಮಾಡಿದ್ದೇನೋ ರಾತ್ರಿಯಲ್ಲಿ ಹುಟ್ಟವರು. ಅಂದಮೇಲೆ ಕೃಷ್ಣನಿಗೆ ಧೈರ್ಯ ಇರಲಿಲ್ಲ ಅಂತ ಯಾಕೆ ತಿಳ್ಕೊಬಾರ? ಅಲ್ಲ, ಕೃಷ್ಣನಿಗೆ ಧೈರ್ಯ ಇದ್ದಿದ್ದಕ್ಕೆ ರಾತ್ರಿ ಹುಟ್ಟಿದ್ದು ಅಂತ ಅರ್ಥ. ಅದೇ ಹೇತು ಬದಲಾಯಿಸ್ಬೇಕೀಗ. ಯಾತಕ್ಕೆ? ರಾಕ್ಷಸರ ಕಾವಲಲ್ಲಿ ಇರೋದು ವಸುದೇವದೆ. ರಾಕ್ಷಸರ ಕಾವಲಲ್ಲಿ ಇದ್ದಾರೆ. ರಾಕ್ಷಸರು ಎದ್ದಿರೋದು ರಾತ್ರಿನೇ. ಆಗ ಅವರೆದ್ದಿದ್ದ ಕೃಷ್ಣ ಅವತಾರ ಮಾಡಿದ್ರಿಂದ ಕೃಷ್ಣ ಧೈರ್ಯವಾಗಿ ಅವತಾರ ಮಾಡಿದ ಅಂತಾಯ್ತ ಹೊರತು ಭಯಪಟ್ಟ ಅವತಾರ ಅಂತಾಗಲಿಲ್ಲ. ಅಸ್ಮಾತ್ ಮಧ್ಯಾಹ್ನ ಅವತಾರ ರಾಜ್ಯದಿಂದ ಹೊಡಿತಿದ್ರು ಅವರೆಲ್ಲ. ಕೃಷ್ಣ ಯಾವಾಗಲೂ ಕುಡುಗದವರಿಗೆ ಮಧ್ಯಾಹ್ನನೇ ರಾತ್ರಿ ಇದ್ದಾಗೆ. ರಾಕ್ಷಸರ ನಿಶಾಚರರು ಅಂತಾನೆ ಅವ್ರ ಹೆಸರು. ಕೃಷ್ಣ ಹಗಲು ಅವತಾರ ಮಾಡಿದ್ರೆ ಭಯದಿಂದ ಅವತಾರ ಮಾಡಿದ ಅಂತ ಆಗೋದು. ರಾತ್ರಿ ಅವತಾರ ಮಾಡಿದ್ರಿಂದ ಅದು ಧೈರ್ಯದಿಂದ ಅವತಾರ ಮಾಡಿದ್ದೆ ಹೊರತು ಭಯದಿಂದ ಅಲ್ಲ. ಹನುಮಂತ ದೇವರು ಲಂಕಾ ಪ್ರವೇಶ ಮಾಡ್ತಾರೆ, ಹನುಮಂತ ಹಾರಿದ್ದಾಯ್ತು. ಆ ತ್ರಿಕೂಟ ಪರ್ವತ ಇಳಿದ ಲಂಬೇಸ ಲಂಬ ಶಿಖರೆ ಕೇಳಿದ್ದೇವೆ, ಲಂಬ ಪರ್ವತ ತ್ರಿಕೂಟ ಪರ್ವತ ಇಳಿದಾಯ್ತು. ಇಲ್ಲಿ ಸೂರ್ಯ ಮುಡುಗಿರಲಿಲ್ಲ, ಹನುಮಂತ ಅಲ್ಲೇ ಕೂತು ಕಾಯ್ತಾ ಕೂತನಂತೆ. ಅದಕ್ಕೆ ರಾತ್ರಿ ಆಗಲಿ ಲಂಕಾ ಪ್ರವೇಶ ಮಾಡ್ತೀನಿ ಅಂತ, ರಾತ್ರಿ ಆಗಲಿ ಲಂಕಾ ಪ್ರವೇಶ ಮಾಡ್ತೇನೆ. ಯಾದವರು ಏನು ವಿಮರ್ಶೆ ಮಾಡಿಬಿಟ್ರು? ಒಂದು ದೃಷ್ಟಿಯಿಂದ ಹನುಮಂತನಿಗೆ ಭಯ ಇತ್ತು, ರಾತ್ರಿ ಆದ್ರೆ ಸುಖವಾಗಿ ಹೋಗ್ಬೋದು, ಯಾರು ಕೇರ್ ಮಾಡೋದಿಲ್ಲ ಅಂತ ತಿಳ್ಕೊಂಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ರಾವಣ ನಿಶಾಚರರಪ್ಪ, ನಿಶಾಚರೇಶ ರಾವಣ, ನಿಶಾಚರರು ಪರಿವಾರದವರು. ಈ ಹೋದ್ರೆ ಮಲಗಿದ್ದಾಗ ಬಂದಿದ್ದಾರೆ ಅಂತ ಅವರು ನಾಳೆ ಅಪವಾದ ಹುಟ್ಟಿಸ್ಬಹುದು. ಅವ್ರು ಹೇಳೋದು ಯಾವಾಗ? ರಾತ್ರಿ. ಅವ್ರು ಎದ್ದಾಗಲೇ ಹೋದ್ರಾಯ್ತು ಅಂತ. ಹನುಮಂತ ತೋರಿಸಿದ್ದು ಅದೇ, ಕೃಷ್ಣ ತೋರಿಸಿದ್ದು ಅದನ್ನೇ. ಅದಕ್ಕೆ ಹನುಮಾನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮಾನ ಮತವು, ಇಬ್ಬರು ಕೂಡ ಹಾಗೆ ಮಾಡ್ತಾರೆ. ರಾತ್ರಿಯಲ್ಲಿ ಲಂಕಾ ಪ್ರವೇಶ ಜೀವೋತ್ತಮನಾದ ಹನುಮಂತನಿಂದ, ರಾತ್ರಿಯಲ್ಲಿ ಅವತಾರ ಸರ್ವೋತ್ತಮನಾದ ಕೃಷ್ಣನಿಂದ. ಕಾರಣ ನಿಶಾಚರರ ಪುರಿ ಎಂಟರ್ ಆಗಬೇಕಾಗಿರೋದ್ರಿಂದ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಅವತಾರದ ಹಿನ್ನೆಲೆಯಲ್ಲಿ ಕಂಸನ ಸೋಲು ಎದ್ದು ಕಾಣ್ತಾ ಇತ್ತು. ಅದು ಮಧ್ಯರಾತ್ರಿ ಅಂದ್ರೆ ಒಂದು ಮಠ ಮಠ ಮಧ್ಯಾಹ್ನ ಇದ್ದಾಗಲೆಕ್ಕ. ಆ ಹೊತ್ತಿನಲ್ಲಿ ಅವರೆಲ್ಲ ಹೆಚ್ಚು ಜಾಗೃತರಾಗಿರೋ ಹೊತ್ತಲ್ಲಿ ಭಗವಂತ ಅವತಾರ ಮಾಡಿದ. ಹೋಗಲಿ, ಕಳ್ಳರಂತೆಲ್ಲ ತನ್ನ ರೂಪ ತೋರಿಸ್ಕೊಂಡೇ ಬರ್ತಾನೆ, ಮುಚ್ಚು ಮನೆ ಏನೂ ಇಲ್ಲ. ತಮದ್ಭುತಂ ಬಾಲಕ ಅಂಬುದೇಕ್ಷಣ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಹೂ, ಪರಮಾತ್ಮ ರೂಪರೂಪಕ್ಕೆ ಭೇದ ಇಲ್ಲ. ಏನಾದರೂ ಶಾಸ್ತ್ರದ ಪ್ರಣಯ ಕೇಳಿರ್ತೇವೆ, ಎಲ್ಲ ನಿದರ್ಶನ ಇದೆ. ನಿರ್ಣಯ ಸರ್ವಶಾಸ್ತ್ರಾನಂ ಸದೃಷ್ಟಾಂತೋ ಹಿ ಭಾರತೆ, ಸ್ಪಷ್ಟವಾಗಿ ಭಗವಂತ ಗೋಚರಿಸ್ತಾನೆ. ಇನ್ನು ಜೈಲಲ್ಲಿ ಯಾಕೆ ಅವತಾರ ಮಾಡ್ದ? ಇನ್ನೊಂದು ಪ್ರಶ್ನೆ, ಜೈಲಲ್ಲಿ ಯಾಕೆ ಅವತಾರ ಮಾಡ್ದ? ಅದಕ್ಕೆ ಜೈಲಲ್ಲಿ ಕೃಷ್ಣ ಅವತಾರ ಮಾಡಲಿಕ್ಕೆ ಕಾರಣ, ಯಾರ ತನ್ನನ್ನು ಆರಾಧನೆ ಮಾಡಿದ್ದಾರೆ? ವಸುದೇವ ದೇವಕಿಯರು ತನ್ನನ್ನು ಮಗನನ್ನಾಗಿ ಪಡೆಯಬೇಕು ಅಂತ ಆರಾಧನೆ ಮಾಡಿದ್ದಾರೆ. ಅವರು ಬಂಧನದಲ್ಲಿದ್ದಾರೆ, ಬಂಧನದಲ್ಲಿದ್ದಲ್ಲೇ ಭಗವಂತ ಒಂದು ಅನುಗ್ರಹ ಮಾಡ್ತಾನೆ. ಅದು ಭಗವಂತ ಮಾಡಿದಂಥ ಅನುಗ್ರಹನೇ ಹೊರತು ತನಗೆ ಬಂಧನ ಇಲ್ಲ. ಬಂಧನ ಇದ್ದವರ ಹತ್ರ ಬಂದು ಭಗವಂತ ಬಿಡಿಸ್ತಾ ಇದ್ದಾನೆ. ಉದಾಹರಣೆಗೆ, ಮಗ ಎಲ್ಲಿದ್ದಾರೆ? ಯಾರೋ ರೋಗಿಗಳನ್ನು ಕೇಳಿದ್ರು, ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದರು. ಇನ್ನೊಬ್ಬರು ಕೇಳಿದರು, ನಿಮ್ಮ ಮಗ ಏನು ಮಾಡ್ತಾನೆ? ಡಾಕ್ಟರ್ ಎಲ್ಲಿದ್ದಾರೆ? ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದರು. ಅಯ್ಯೋ, ಅವನು ಪೇಷಂಟ್ ಅಂತ ಏನು ಮಾಡಬೇಕದು? ಮಗ ಡಾಕ್ಟರ್ ಆಗೋರು ಆಸ್ಪತ್ರೆಯಲ್ಲಿ ಅಂಗಡಿಯಲ್ಲಿ ಇರ್ತಾನೆ, ಎಲ್ಲರೂ ಸಿನಿಮಾ ಥಿಯೇಟರ್ನಲ್ಲಿ ಇರ್ತಾನೆ, ಕ್ಲಬ್ಬಲ್ಲಿ ಇರ್ತಾನೆ, ಆಸ್ಪತ್ರೆಯಲ್ಲಿ ಇರಬೇಕು ಅವನು. ರೋಗಿಗಳು ಎಲ್ಲಿರ್ತಾರೋ ಅಲ್ಲಿ ವೈದ್ಯ ಇರಬೇಕು. ಬಂಧನದಲ್ಲಿ ಅವರು ಬಿಡುಗಡೆ ಮಾಡಕ್ಕೆ ಬರಬೇಕಾದ್ರೂ ಅಲ್ಲಿಗೆ ಬರಬೇಕು. ಭಗವಂತನ ಕಾರುಣ್ಯ ಇದು ಅಂತ. ಅವನು ಬಂಧನ ರಹಿತ, ಆದರೆ ಬಂಧನದಲ್ಲಿದ್ದವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕರುಣೆಯಿಂದ ಬರ್ತಾನಲ್ಲ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ನಾವು ಏನೇನು ದೋಷ ಅಂತ ಹೇಳಿದ ಅದೆಲ್ಲ ಗುಣ ಭಗವಂತನೇ. ಎಷ್ಟು ಕರುಣಾಡು, ಡಾಕ್ಟರ್ ಮನೆಗೆ ಬಂದು ಔಷಧಿ ಕೊಟ್ಟರೆ ಎಷ್ಟು ಸಂತೋಷ ಆಗುತ್ತಾಗ? ಮನೆಗೆ ಬಂದಿದ್ದರಲ್ಲಿ ಬೇರೆ ಇಲ್ಲ, ಅನುಗ್ರಹದ ಬುದ್ಧಿ ಇದೆ. ಭೂಲೋಕಕ್ಕೆ ಬಂದಿದ್ದೇ ದೊಡ್ಡ ಅನುಗ್ರಹ, ಅಲ್ಲೂ ಕೂಡ ಕಂಸನದು, ಅಲ್ಲೂ ಕೂಡ ತಾರಾಗ್ರಹ. ಮಧ್ಯರಾತ್ರಿ ಅಲ್ಲಿ ಭಗವಂತ ಬರ್ತಾನೆ ಅಂದರೆ ಆಗ ನಮಗೆ ಅರ್ಥ ಆಗುತ್ತೆ, ದೇವರ ಅನುಗ್ರಹ ಮಾಡೋದಕ್ಕೆ ಟೈಮಿಂಗ್ಸ್ ಅಂತಿಲ್ಲ. ಬಿಟ್ವೀನ್ 10 and 5 ಆಮೇಲೆ ಆ ನಾಳೆ ಬರ್ರಿ ಅಂತಿಲ್ಲ. ಇವತ್ತು ಇಬ್ಬರಿಗೂ ಟೈಮಿಂಗ್ಸ್ ಇಲ್ಲ, ಯಮದೇವರಿಗೂ ಟೈಮಿಂಗ್ಸ್ ಇಲ್ಲ. ಹಗಲು ಸಾಯ್ತಾರೆ, ರಾತ್ರಿ ಸಾಯ್ತಾರೆ, ಶನಿವಾರ ಭಾನುವಾರ ಜನರು ಹನ್ನೆರಡು, ಯಾವುದೂ ಇಲ್ಲ ಯಮದೇವರಿಗೆ. ಎನಿ ಟೈಪ್, ಊಟ ಮುಗಿ ಊಟ ಕೂತಾಗಲೇ ಹೋಗ್ಬೋದು, ಎನಿ ಟೈಪ್ ಸಾಯ್ಬೋದು. ಈ ಪಾಪ ಕೋರ್ಟಿಂದ ಬರ್ತಾರೆ ಸಮನ್ಸ್ಕೊಳ್ಳಕ್ಕೆ, ಊಟ ಕೂತಿದ್ದಾರೆ ಅಂದ್ರೆ ಮುಗಿಯೋ ಕಾಯ್ತಾರೆ ಕೊನೆ ಪಕ್ಷ, ಯಮದೋತ್ರ ಕಾಯೋದಿಲ್ಲ. ಎನಿ ಟೈಮ್ ಹೋಗ್ತಾರೆ ಮನುಷ್ಯ. ಭಗವಂತನ ಹಾಗೇನೆ, ಯಮ ಹಾಗೆ, ರಾಮನ ಹಾಗೇನೆ. ಭಗವಂತ ಕಾಪಾಡಲಿಕ್ಕೆ ಎಲ್ಲಿರವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ಟೈಮಿಂಗ್ಸ್ ಅಂತ ದೇವರಿಗಿಲ್ಲ. ಆದ್ದರಿಂದ ಭಗವಂತನ ಸ್ಮರಣೆ ಸರ್ವದಾ ಯಾತಕ್ಕೆ ಮಾಡಬೇಕು ಅಂದರೆ ಸರ್ವದಾ ಕೇಳ್ತಾನ. ಆದ್ದರಿಂದ ಕೆಟ್ಟ ವರ್ಕಿಂಗ್ ಅವರ್ಸ್ ಹಾಕಿರ್ತಾರೆ, ಬೇರೆ ಹೊತ್ತವೆ ಅವರಿಗೆ ಟೆನ್ಷನ್ ಶುರುವಾಗುತ್ತೆ. ಹಾಗೆಲ್ಲ ಬರಬೇಡಿ, ದೇವರು ಹಾಗಲ್ಲ. ಸಮಾಯಾತ ಸಮಾಯಾತ ಅಂತ ರಾಮದೇವರು ಸಂದೇಶ ಕೊಟ್ಟಿದ್ದಾರೆ. ಅದು ಸಂದೇಶ ಯಾವುದಕ್ಕೂ ಅಲ್ಲ, ದೇವರ ಆರಾಧನೆಗೆ ವೇಳೆಯ ನಿರ್ಬಂಧ ಇಲ್ಲ. ಯಾವಾಗಲೂ ಭಗವಂತ ಮತ್ತು ಜನಗಳಿಗೆ ಇಷ್ಟು ಜನ ಬರಬೇಕು ಅಂತ ಇತಿಮಿತಿಗಳಿಲ್ಲ. ಇದೆಲ್ಲ ತೋರಿಸಲಿಕ್ಕೆ ಭಗವಂತ ಭಾಗವತಾದಿ ಕಥೆಗಳ ಪ್ರತಿಯೊಂದು ಘಟ್ಟವೂ ಕೂಡ ಭಗವಂತನ ವಿಶೇಷ ಗುಣಪೂರ್ಣತ್ವವನ್ನೇ ಸಾರುತ್ತೆ ಹೊರತು ಬೇರೆ ಅಲ್ಲ. ಬಂದ, ತನಗೆ ದೋಷ ಇಲ್ಲ ಅಂತ ಹೇಳಬೇಕಲ್ಲ, ಅದಕ್ಕಾಗಿ ತನ್ನ ರೂಪವನ್ನೇ ತೋರಿಸಿದ. ತನಗೆ ಪ್ರಾಕೃತ ರೂಪ ಇಲ್ಲ. ಕಂಭದಿಂದ ಅವತಾರ ಮಾಡಿದ ನರಸಿಂಹದೇವರು ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆಯ ಸಭಾಯಾಮ್ ನಾ ಮೃಗಂ ನ ಮಾನುಷಂ. ಸಭೆಯ ಹಿರಣ್ಯಕಶಿಪುವಿನದೇ ಸಭೆ, ಅಲ್ಲಿಯೇ ಕಂಭ, ಅಲ್ಲಿಯೇ ಭಗವಂತನ ಅವತಾರ. ಅದೇ ರೀತಿ ಕಂಸನದೇ ಕಾರಾಗೃಹ, ಕಂಸನದೇ ಇದು, ಅಲ್ಲಿ ಕೃಷ್ಣರ ಪ್ರಾದುರ್ಭಾವ. ಇದು ಅತ್ಯದ್ಭುತ ರೂಪ. ತಮದ್ಭುತಂ ಅಂತ ಹೇಳಬೇಕಾದ್ರೆ ಅದು ಅದ್ಭುತ, ಇದು ಅದ್ಭುತ. ಭಗವಂತನ ಪ್ರತಿರೂಪಗಳು ಅದ್ಭುತನೇ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೈನಂ, ಆಶ್ಚರ್ಯವದ್ ವದತಿ ತಥೈವ ಚಾನ್ಯ, ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ, ಶುತ್ವಾಪೇನಂ ವೇದ ನಚೈವ ಕಶ್ಚಿತ್. ದೇವ್ರ ಬಗ್ಗೆ ಹೇಳಿದ್ರೆ ಆಕಾಶ ಆಕಾಶನೇ ಅನ್ಬೇಕು ಯಾವಾಗಲೂ ಕೂಡ. ಸಮುದ್ರ ಸಮುದ್ರನೇ ಅಂತ ಹೇಳಬೇಕು. ದೇವರು ದೇವರು ಅಂತಾನೆ ಹೇಳಬೇಕೆ ಹೊರತು ಬೇರೆ ರೀತಿ ಹೇಳಿದರೆ ದೇವರ ಪರಿಚಯ ಅಲ್ಲ. ಅವತಾರ ಮಾಡಿದ ಹಾಗೆ ಅವ್ರು ನೋಡಿದರು, ದಿವ್ಯ ಸ್ತೋತ್ರವನ್ನೇ ಮಾಡಿದ್ರು ವಾದಿರಾಜ ಸ್ವಾಮಿಗಳು. ಎಷ್ಟು ಅದ್ಭುತ ರುಕ್ಮಿಣೀಶ್ವರ ಮೊದಲ ಸರ್ಗದಲ್ಲಿ ಎಷ್ಟು ಬಗೆ ವಿಶ್ಲೇಷಣೆ ಮಾಡ್ತಾರೆ. ಅದನ್ನು ವಿಶ್ಲೇಷಣೆ ಮಾಡಿ ಇನ್ನು ಹೆಚ್ಚಿನ ವಿಶ್ಲೇಷಣೆ ಬೇಕಾಷ್ಟು ಅವಕಾಶವನ್ನು ಕಲ್ಪಿಸ್ತಾರೆ. ರೋಮಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ, ಪ್ರೇಮಣಾ ಚಿಂತಯತಾಂ ವಿಚಿತ್ರ ವಿಮದ ಜಾಗ್ಯಾರ್ಥ ಸಂದಾಯಿನಿ. ವಿಚಾರ ಮಾಡಿದಷ್ಟು ಕೂಡ ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾತಕ್ಕೆ ಅಂದ್ರೆ ಚಿಂತನೆ ಮಾಡಿದಷ್ಟು ಕೂಡ ದೇವರ ಮಹಿಮೆಯ ಅದ್ಭುತವಾದ ಹಿರಿಮೆ ಕಾಣದು. ನಿರ್ಗುಣ ಬ್ರಹ್ಮನೇ ಕಾಣೋದಿಲ್ಲ, ಅದೆಲ್ಲ ಕೂಡ ಭಗವಂತನಲ್ಲಿ ವೈಶಿಷ್ಟ್ಯ ಇದ್ದಾಗ್ತಾನೆ ಕಾಣೋದು. ಅದ್ಭುತ ಅಂತ ಕರೆದಾಗ, ಆಶ್ಚರ್ಯ ಅಂತ ಕರೆದಾಗ ಗುಣಗಳ ನಿಧಿಯಾಗಿರ್ಬೇಕು. ಭಗವಂತ ಅದ್ಭುತವಾದ ರೂಪವನ್ನೇ ತೋರಿಸಿದ. ಅದು ಅದ್ಭುತ ನರಸಿಂಹ ರೂಪ, ಇದು ಅದ್ಭುತ, ಇದು ನರಸಿಂಹ ರೂಪನೇ. ನರಸಿಂಹ ಅಂದ್ರೆ ಏನು? ನರ ಸಿಂಹ, ನರ ಅಂದ್ರೆ ಪುರುಷ, ಸಿಂಹ ಅಂದ್ರೆ ಉತ್ತಮ, ನರಸಿಂಹ ಅಂದ್ರೆ ಪುರುಷೋತ್ತಮ. ಅಥೋಸ್ತಿ ಲೋಕೆ ವೇದೇಚ ಪ್ರಸಿತಃ ಪುರುಷೋತ್ತಮ. ಭಗವಂತನ ಎಲ್ಲ ರೂಪಗಳು ನರಸಿಂಹ ರೂಪಗಡೆ, ಪುರುಷೋತ್ತಮ ರೂಪಗಡೆ. ವರಹ ರೂಪ ನೋಡೋದಕ್ಕೆ ವರಹ, ಅದೇ ಪ್ರಕಾರ ಪುರುಷೋತ್ತಮನೇ. ಯಾವ ರೂಪಗಳಿಗೂ ಭೇದ ಇಲ್ಲ. ವಸ್ತುವೇಕರು ನೋಡಿದರು, ಅತ್ಯದ್ಭುತವಾದ ಸ್ತೋತ್ರವನ್ನೇ ಮಾಡಿದರು. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾಪ್ರೋಕ್ತ ಸರ್ವ ಪಾಪ ಪ್ರಣಾಶಿನಿ. ಇವತ್ತು ನಮ್ಮ ಪುಣ್ಯ, ಮೊದಲನೇ ಪುಣ್ಯ ಎಲ್ಲರಿಗೂ ಒಂದೇ ಕೃಷ್ಣ ಜಯಂತಿ ಬಂದಿರೋದು ಮೊದಲನೇದಾಗಿ. ಈ ಸತ್ಯ ಎಲ್ಲ ಮೇಲೆ ಕೆಳ ಏನು ಎಲ್ಲರಿಗೂ ಒಂದೇ ಒಂದು ದಿವಸ ಬಂದಿದೆ, ಭಾರಿ ವಿಶೇಷ. ಅದು ಎಲ್ಲರಿಗೂ ಕೃಷ್ಣ ಜಯಂತಿ, ಮತ್ತೆ ಕೃಷ್ಣ ಜಯಂತಿ ಇವತ್ತು ವಿಶೇಷ. ಕೃಷ್ಣಾಷ್ಟಮಿಯೂ ಭಾರಿ ಪುಣ್ಯಕರ, ಕೃಷ್ಣ ಜಯಂತಿನೂ ಪುಣ್ಯಕರ. ಕೃಷ್ಣ ಜಯಂತಿ ವಿಶೇಷ ಅಂದರೆ ರೋಹಿಣಿ ಅಷ್ಟಮಿ ಮಧ್ಯರಾತ್ರಿ ರೋಹಿಣಿ ಚಂದ್ರೋದಯದ ಕಾಲಕ್ಕೆ ಭಗವಂತನ ಅವತಾರ, ಅದಿಷ್ಟು ಮ್ಯಾಚ್ ಆಗಿಬಿಟ್ರೆ ಅದು ವಿಶೇಷವಾಗಿ. ಜಯಂತಿ ನಾಮ ಸಾಪ್ರೋಕ್ತ, ನಿನ್ನೆ ಹೇಳಿದೆ ಜಯಂತಿ ಅಂದ್ರೇನು, ಜಯಂತನೋತಿ ಇತಿ ಜಯಂತಿ. ವಿಶೇಷವಾಗಿ ಪುಣ್ಯಪ್ರದ, ಅಂತ ಪುಣ್ಯಪ್ರದವಾದ ಯೋಗ ರೋಹಿಣಿ ಚಂದ್ರ ಅಷ್ಟಮಿ ಎಲ್ಲ ಇದೆ. ಜೊತೆಗೆ ಪೇದಾದ ಶ್ರೀಪಾದ, ಇಬ್ಬರು ಶ್ರೀಪಾದಗಳವರು ಬೇರೆ ಸೇರಿದ್ದಾರೆ ಅಂದ್ರೆ ಇದು ಮಹಾಜಯಂತಿ ಇದ್ದಾಗ. ಈ ಸಹ ಕೃಷ್ಣ ಜಯಂತಿ ಸಾಮಾನ್ಯ ಕೃಷ್ಣ ಜಯಂತಿ ಅಲ್ಲ, ವಿಶೇಷವಾದ ಕೃಷ್ಣ ಜಯಂತಿ. ಇಡೀ ದಿವಸ ಶ್ರೀಗಳವರ ಉಪಸ್ಥಿತಿ, ವಿಶೇಷವಾದ ಭಗವದ್ ಆರಾಧನೆ, ಅನೇಕ ವಿಧವಾದ ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೆ ಸಂಭ್ರಮವೇ ಸಂಭ್ರಮ. ಬರೀ ಕೃಷ್ಣ ಜಯಂತಿನ ಶ್ರದ್ಧೆಯಿಂದ ಆಚರಿಸ್ತಾರೆ. ಕೃಷ್ಣ ಜಯಂತಿ ಆಚರಣೆ ಅಂದ್ರೆ ದೊಡ್ಡ ಉತ್ಸವ, ಉಪವಾಸ. ನಮ್ಗೆ ಉಪವಾಸ ಅಂದ್ರೆ ಉತ್ಸವಕ್ಕೆ ಅರ್ಥನೇ ಆಗಲ್ಲ, ಇದಂತ ಉಪವಾಸ ಉತ್ಸವ ಅನಿಸಿಬಿಡುತ್ತೆ. ಉಪವಾಸದ ದೊಡ್ಡ ಉತ್ಸವ ಅಂತ ಹೇಳ್ಕೊಂಡ್ರೆ ಯಾಕೆ ಗೊತ್ತಾ, ಟೈಮ್ ವೇಸ್ಟೇ ಆಗೋದಿಲ್ಲ. ಪೂರ್ತಿ ದೇವರ ಹತ್ರ ಇದ್ದಾಗ ಭಾರಿ ದೊಡ್ಡ ಉತ್ಸವ. ಉಪಾವೃತ ಸ್ತುಪಾಪೇಭ್ಯ ಎಷ್ಟೋ ವಾಸೋ ಗುಣೈಸ್ ಸಹ ಉಪವಾಸ ಇತಿ ಪ್ರೋಕ್ತ. ಆದ್ದರಿಂದ ನಿಜವಾದ ಉಪ ರಾಯ ಹಾಗೆ ಮಾಡಿದ್ದಕ್ಕೆ ದೊಡ್ಡವರಾಗಿತ್ತು. ವಾರಕ್ಕೆ ಒಪ್ಪತ್ತು ಅರ್ಧ ಹೊತ್ತೆ ಊಟ, ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಏನೂ ಇಲ್ಲ. ರಾಯರು ಭಾರಿ ಖುಷಿ ಆಗ್ತಿತ್ತು. ಪೂರಾಶ್ರಮ ಎಷ್ಟು ಖುಷಿ ಗೊತ್ತಾ, ಊಟದ ವ್ಯವಸ್ಥೆ ಇದ್ರೆ ಊಟ ತಿಂಡಿ ಟೈಮ್ ಹೋಗೋದು. ಅದು ಟೈಮೇ ಶಾಸ್ತ್ರ ಮುಖ್ಯಾಭಜಸ್ರಂ, ಆ ಟೈಮು ಪಾಠ ಪ್ರವಚನೆ ಮಾಡಿಬಿಟ್ಟು ದೊಡ್ಡ ಸಾಧನೆ ಮಾಡಿಬಿಟ್ಟು. ಅವರು ಮಾಡಿದ ನಾಲ್ಕು ವರ್ಷಗಳ ವಾರಕ್ಕೊಪ್ಪತ್ತು ಊಟದ ಉಡುಗಿಸದ ಉಪವಾಸ ಇವತ್ತು ಕೋಟ್ಯಂತರ ಜನಕ್ಕೆ ನೂರಾರು ವರ್ಷಗಳ ಕಾಲ ಸಮೃದ್ಧ ಭೋಜನಕ್ಕೆ ಕಾರಣ ಆಗಿದೆ. ದೇವರ ಹತ್ರ ಇದ್ರು ಅಂತ ಅರ್ಥ. ಅವರು ದೇವರ ಹತ್ರ ಇದ್ದಿದ್ದಕ್ಕೆ ಮನುಷ್ಯನಿಗೆ ಹೊಸ ಒಂದು ಮುಖ ಕಾಣಿಸಿರುವಾಗ. ಉಪವಾಸಕ್ಕಿಂತ ದೊಡ್ಡ ಹಬ್ಬ ಇಲ್ಲ. ಯಾಕೆ? ಭಗವಂತನ ಪೂಜೆಗೆ ಪೂರ್ಣ ಕಾಲ ನಿಯೋಗ ಮಾಡಬಹುದು. ಅಂತ ಪುಣ್ಯ ದಿನ ಕೃಷ್ಣ ಜಯಂತಿ, ವಿಶೇಷ ಆಚರಣೆಗೆ ಅವಕಾಶ ಇದೆ. ಅದು ಎಷ್ಟು ಪುಣ್ಯ ಅಂತ ಹೇಳ್ತಾರೆ, ಬರೀ ಕೃಷ್ಣಾಷ್ಟಮಿ ಬಂದಾಗ ಆಚರಣೆ ಮಾಡಿದ್ರೇ. ಬ್ರಹ್ಮವೀರ್ಥ ಪುರಾಣದ ಮಾತನ್ನ ಈ ಸತ್ಯಪರಾಯಣ ತೀರ್ಥರು ತಮ್ಮ ಜಯಂತಿ ನಿರ್ಣಯ ವ್ಯಾಖ್ಯಾನದಲ್ಲಿ ಹೇಳಬೇಕಾದ್ರೆ, 20 ಕೋಟಿ ಏಕಾಶಿ ಉಪವಾಸ ಮಾಡಿದ ಪುಣ್ಯ ಒಂದು ಕೃಷ್ಣಾಷ್ಟಮಿ ಮಾಡಿದ ಬರುತ್ತೆ ಅಂತ ಹೇಳ್ತಾರೆ. 20 ಕೋಟಿ ಏಕಾಶಿ ಉಪವಾಸ ಮಾಡಿದ ಪುಣ್ಯ ಒಂದು ಕೃಷ್ಣಾಷ್ಟಮಿ ಮಾಡಿದ್ದಕ್ಕೆ. ಇಲ್ಲಿ ಒಂದು ಕೃಷ್ಣ ಜಯಂತಿ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಕೃಷ್ಣಾಷ್ಟಮಿಯ ಕೃಷ್ಣ ಜಯಂತಿ ಆಚರಣೆ ಹೀಗೆ ಅತ್ಯಂತ ಪುಣ್ಯಕರವಾದದ್ದು, ಅದನ್ನು ಉಪವಾಸ ಮಾಡಿಯೇ ಆಚರಿಸಬೇಕೇ ಹೊರತು ದೇವರ ಆರಾಧನೆಗೋಸ್ಕರ ನೈವೇದ್ಯಕ್ಕೋಸ್ಕರ ಎಷ್ಟು ಬೇಕಾದ್ರೂ ಭಕ್ಷ್ಯ ಭೋಜ್ಯ ಮಾಡಬಹುದು, ಆದರೆ ಅವತ್ತೇ ಸ್ವೀಕಾರ ಮಾಡಬಾರದು. ಭಾರಿ ಮುಖ್ಯ ಅಂದರೆ ಅವತ್ತು ಸ್ವೀಕಾರ ಮಾಡೋ ಹಾಗಿಲ್ಲ, ರಾತ್ರಿ ಭಗವಂತನಿಗೆ ನೈವೇದ್ಯ ಮಾಡಬೇಕೇ ಹೊರತು ಸ್ವೀಕಾರ ಮಾಡೋ ಹಾಗಿಲ್ಲ. ಅವತ್ತು ಸಂಕಲ್ಪ ಮಾಡೋದೇ ಹಾಗೆ, ಅಧ್ಯಸ್ಥಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ವ್ರತೆ ಅಂತ ಸಂಕಲ್ಪ ಮಾಡಿ ಅನ್ನ ಬಡಿಸಿ ಬಡಿಸಿ ಅಂದರೆ ವಿರುದ್ಧ ಆಗುತ್ತೆ, ಸಾಧ್ಯ ಇಲ್ಲ. ಮರುದಿವಸ ಅವರವರ ಸಂಪ್ರದಾಯ ಭೇದ ಇದೆ, ಆ ಪ್ರಕಾರ ಪಾಲನೆ ಮಾಡಬೇಕೇ ಹೊರತು ಇದರಲ್ಲಿ ಸಂಪ್ರದಾಯ ವ್ಯತ್ಯಾಸ ಇಲ್ಲ. ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ಉಪವಾಸ ಮಾಡಿದಲ್ಲಿ ಯಾವ ಮಠಗಳಲ್ಲೂ ಭಿನ್ನಾಭಿಪ್ರಾಯ ಇಲ್ಲ, ಅವತ್ತು ಮಾಡಲೇಬೇಕು. ಮರುದಿವಸ ಪಾಲನೆಯಲ್ಲಿ ವ್ಯತ್ಯಾಸ ಇದೆ, ಅದು ಅವರವರ ಸಂಪ್ರದಾಯ, ಅದು ದೋಷ ಅಲ್ಲ, ಗುಣನೇ. ಆ ರೀತಿ ಆಚರಣೆ ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ಕೃಷ್ಣ ಜಯಂತಿ ಆಚರಣೆ ಎಷ್ಟು ಪುಣ್ಯ ಕೊಡೋದಾದರೆ ಕೃಷ್ಣನ ಹಿರಿಮೆ ಎಷ್ಟಿರಬೇಕು. ಯಾರ ಹೆಸರನ್ನು ಹೇಳಿದರೆ ಪುಣ್ಯ, ಜಯಂತಿ ಆಚರಣೆ ಮಾಡಿದರೆ ಪುಣ್ಯ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರೋಷ್ಟು ಪುಣ್ಯ ಬರುತ್ತೆ ಅಂದರೆ ಕೃಷ್ಣ ಸರ್ವೋತ್ತಮ ಅನ್ನೋ ನಿದರ್ಶನ ಆಯಿತು. ಕೃಷ್ಣ ಸರ್ವೋತ್ತಮ ಅಂತ ಹೇಳಿದ ಒಳ್ಳೆಯ ನಿದರ್ಶನ ಆತನ ಜಯಂತಿ ಆಚರಣೆಯ ಸಾಕ್ಷಿ. ಕೃಷ್ಣ ಅದನ್ನು ತಾನೇ ಹೇಳ್ತಾನೆ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋಗೇತ್ಯ ತತ್ವತಃ ತಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಆ ಜಯಂತಿಯಲ್ಲಿ ದಿವ್ಯತ್ವ ಇದೆ, ಜನ್ಮ ದಿವ್ಯಂ ಕರ್ಮ ದಿವ್ಯಂ. ಜನ್ಮ ದಿವ್ಯ ಅಂದ್ರೇನು, ದಿವ್ಯ ಅಂದ್ರೆ ಏನು ಅರ್ಥ ಅದಕ್ಕೆ ಅಂತ ಕೇಳಿದ್ರೆ ಪ್ರಾಕೃತದ ಸಂಬಂಧನೇ ಇಲ್ಲ, ಅದು ದಿವ್ಯ. ನಮ್ಮ ಮೈಲಿಗೆ ಪದಾರ್ಥನೇ ಇಲ್ಲ, ಮಡಿ ಅಂತೀವಲ್ಲ, ಹಾಗೆ ಮೈಲಿಗೆ ಪದಾರ್ಥ ಇಲ್ಲ ಅದು ಮಡಿ. ಮೈಲಿಗೆ ಪ್ರಕೃತಿಯೇ ಮೈಲಿಗೆ, ಪ್ರಕೃತಿಯ ಸಂಪರ್ಕ ಬಂದರೆ ಮೈಲಿಗೆ ಅದಾಗಲಿಕ್ಕೆ ಅದಿಲ್ಲ. ಅದಕ್ಕೆ ಭಗವಂತನ ಅವತಾರಗಳು ದಿವ್ಯ, ಮೂಲರೂಪವೂ ದಿವ್ಯ, ಅವತಾರ ರೂಪನೂ ದಿವ್ಯ. ಆಗ ನಮಗೆ ಕೃಷ್ಣನನ್ನ ಮನುಷ್ಯ ರೂಪದವನು ತಿಳ್ಕೊಂಡ್ರೆ ತಪ್ಪು. ಮನುಷ್ಯನ ಆಕಾರ ಹೊರತು ಮನುಷ್ಯ ದೇಹ ಅಲ್ಲ. ಹಾಗೆ ತಿಳ್ಕೊಂಡ್ರೆ ಕೃಷ್ಣನ ಬಗ್ಗೆ ತಿಳ್ಕೊಂಡಂತೆಯೇ ಅಲ್ಲ. ಅವಜಾನಂತಿ ಮಾ ಮೂಢಾಹ ಮಾನುಷೀಂ ತನು ಮಾಶ್ರಿತಂ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ನನ್ನನ್ನು ಮನುಷ್ಯ ದೇಹದವನಿದ್ದಾರೆ ತಿಳಿತಾರೋ ಅವರು ಮೂರ್ಖರು. ಮೋಹಾಶಾಹ ಮೋಹ ಕರ್ಮಾಣ ಮೋಹ ಜ್ಞಾನಾಹ ವಿಚೇತಸಃ. ಕೃಷ್ಣನ ಬಗ್ಗೆ ಗೊತ್ತಿಲ್ಲದವರಲ್ಲ, ಗೊತ್ತಿದೆ, ಕೃಷ್ಣನ್ ಗೊತ್ತಿಲ್ಲದೆ ಇದ್ದವರಿದ್ದಾರೆ ಮಹಾಪಾಪಿಗಳು, ಆದರೆ ತಪ್ಪು ತಿಳ್ಕೊಂಡಿದ್ದಾರೆ ಅವರು ಮಹಾಪಾಪಿಗಳೇ. ಹೇಗೆ, ಉದಾಹರಣೆಗೆ ಬೆಂಕಿ ಇದೆ, ಅದನ್ನು ಮಂಜುಗಡ್ಡೆ ಅಂತ ಮುಟ್ಟಿದ, ಕೈ ಏನಾಗುತ್ತೆ ಗೊತ್ತಲ್ಲ, ಸುಟ್ಕೊಂಡು ಹೋಗ್ತಾರೆ. ಮಂಜುಗಡ್ಡೆಯ ಗುಣ ಬೇರೆ, ಬೆಂಕಿಯ ಗುಣ ಬೇರೆ. ಕೃಷ್ಣನ ಅವತಾರವನ್ನ ಮನುಷ್ಯ ಅಂತ ತಿಳ್ಕೊಂಡ್ರೆ ಬೆಂಕಿಯನ್ನ ನಾವು ನೀರು ಅಂತ ಮುಟ್ಟಿ ಕೈ ಸುಟ್ಕೊಂಡ್ರೆ ಹಾಗೋ, ಅದಕ್ಕೆ ಮೂಢಾಹ ಅಂತ ಕರೀತಾರೆ. ಬೆಂಕಿ ತಗೊಂಡ ಅಂತ ಯಾರು ಹೇಳಿದ್ರು, ಕೈ ತರಲಕ್ಕೆ ಹೋದ ಕೈ ಸುಟ್ಕೊಂಡು, ನೀರು ತಂದ ಬೆಂಕಿ ತರಲಕ್ಕಾಗೋದಿಲ್ಲ. ಬೇರೆ ವ್ಯತ್ಯಾಸ ತೋರಿಸ್ತಾನೆ ಭಗವಂತ. ಪಂಚಭೂತಗಳಲ್ಲಿ ಎಷ್ಟು ವೈಶಿಷ್ಟ್ಯ ಇದೆ, ಇದು ಜೀವ ಪರಮಾತ್ಮ ಎಷ್ಟು ವೈಶಿಷ್ಟ್ಯ ಇರುತ್ತೆ, ಪ್ರಾಕೃತ ಅಪ್ರಾಕೃತ ಎಷ್ಟು ಭೇದ ಇದೆ, ಎಲ್ಲ ವಿವೇಚನೆ. ಸುಮ್ಮನೆ ಕೃಷ್ಣ ಹುಟ್ಟಿದ ಅಂತ ಕೇಳೋದಾದ ಕೃಷ್ಣ ಜಯಂತಿ ಆಗೋದಿಲ್ಲ. ಕೃಷ್ಣನನ್ನ ಭಗವಂತ ಅಂತ ತಿಳ್ಕೊಂಡಾಗ ಮಾತ್ರ ಕೃಷ್ಣನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ನಮ್ಮಂತೆ ಹುಟ್ಟಿದವನಾದರೆ ನಾವೇ ಕಷ್ಟ ದೊಡ್ಡ ಆರಾಧನೆ ಮಾಡಬೇಕು, ಕಾರಣ ಇಲ್ಲ. ಅದು ಹುಟ್ಟಿಲ್ಲದವನ ಹುಟ್ಟು, ಹುಟ್ಟಿದವರಿಗೆಲ್ಲ ಜಯಂತಿ ಆಚರಣೆ ಮಾಡಿದರೆ ಅನಂತಾನಂತ ಜಯಂತಿ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ದಿವಸಕ್ಕೆ ಕೋಟ್ಯಂತರ ಜಯಂತಿ ಮಾಡಬೇಕಾಗುತ್ತೆ. ಇಲ್ಲ, ಕೃಷ್ಣನ ಅವತಾರ ಅಂದ್ರೆ ಕೃಷ್ಣನದೇ ಅವತಾರ, ಅದು ಅವತಾರ ಇಳಿದು ಬರೋದು ಅಂತ. ನೀನು ಮೇಲಿಂದ ಇಳಿದು ಬಂದವನ ಅಂತ ಕೇಳ್ತಾರೆ ಸಾಮಾನ್ಯ ಹೇಳಬೇಕಾದ್ರೆ. ಇಳಿದು ಬಂದವನ ಅಂದ್ರೆ ನೀನು ಪ್ರಾಕೃತ ಹೇಳ ಅಲ್ವಾ ಅಂತ ಹೇಳ. ಹಾಗೆ ಕೃಷ್ಣ ಇಳಿದು ಬಂದವನೇ, ಗಂಗಾವತರಣ ಕೃಷ್ಣಾವತರಣ ಆ ರೀತಿ ಅವತಾರ ಮಾಡಲಿಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಮೂಲ ರೂಪದಿಂದ ಹಾಗೆ ಬರಲಿಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಮಹಾಭಾರತ ಒಳ್ಳೆ ದೃಷ್ಟಾಂತ. ಗಂಗಾದೇವಿ ಇದ್ದಾಳೆ, ಶಂತನವನ ಹೆಂಡತಿಯಾಗಿದ್ದಾಳೆ, ಶಂತನು ವರುಣರಾಜ, ಆದರೆ ವರುಣನ ಅವತಾರ ಆತ. ಶಂತನು ವರುಣಾವತಾರ, ಸಾಕ್ಷಾತ್ ವರುಣನಲ್ಲ. ಯಾಕೆ, ಭೂರೂಪ ಅವತಾರಕ್ಕೂ ಭೇದ ಇದೆ ಅವರಿಗೆ, ವರುಣಾವತಾರನೇ, ವ್ಯತ್ಯಾಸ ಇದೆ. ಗಂಗಾದೇವಿ ಬಂದು ಆಕೆ ಅವತಾರ ಮಾಡಿ ಬಂದಿಲ್ಲ, ಹಾಗೆ ಬಂದಿದ್ದಾಳೆ. ಆಶ್ಚರ್ಯ ಅಂದರೆ ಮೂರು ರೂಪದಲ್ಲೇ ಬರ್ತಾಳೆ ಗಂಗಾದೇವಿ, ಪತ್ನಿಯಾಗಿರ್ತಾಳೆ. ಒಂದು ದೇವತಾರೆ ತುಂಬ ಕಷ್ಟವತ್ತು ಅವಸ ಹೊಟ್ಟುಬಿಡ್ತಾಳೆ. ಅರೆ, ಗಂಗೆ ದೇವತೆ, ಆಕೆನ ಅಪ್ರಾಕೃತ ದೇಹ ಏನೋ ಅಲ್ಲ, ಅದರ ತೇಜೋಮಯ ದೇಹ. ಆದರೆ ಆಕೆಗೆ ಏನು ಸಾಮರ್ಥ್ಯ ಇತ್ತು, ಭೂಲೋಕದಲ್ಲಿ ತನ್ನ ಗಂಡ ಮನುಷ್ಯನಾಗಿ ಹುಟ್ಟಿದ್ದಾನೆ, ಆತನ ಜೊತೆ ವಾಸ ಮಾಡಿದ್ರು, ಎಂಟು ಮಕ್ಕಳನ್ನ ಪಡೆದ್ಲು, ಮಗಳನ್ನ ಕೊಂದ್ಲು, ಎಂಟವರೇ ಭೀಷ್ಮರು. ಅವತಾರ ಕಾರ ಮುಗಿತು ಹೊರಟೋಗ್ಬಿಟ್ರು. ಯಾತಕ್ಕೆ ಹೇಳಿದೆ ಅಂದ್ರೆ, ದೇವತೆಗಳೇ ಭೂಲೋಕದೊಳಗೆ ಆ ತಮ್ಮ ರೂಪದಿಂದ ಒಂದು ವಾಪಸ್ ಹೋಗುವ ಶಕ್ತಿ ಹೊಂದಿರಬೇಕಾದ್ರೆ ಇನ್ನು ಸ್ವತಃ ಭಗವಂತ, ದೇವ ಸರ್ವದೇವೋತ್ತಮ ಅಂತ ಭಗವಂತ ಹೇಗೆ ಬಂದಿರಬಹುದು? ಇದೆಲ್ಲ ನಾನು ಅರ್ಥ ಮಾಡಿಕೊಂಡ, ಕೃಷ್ಣ ನಮ್ಮಂತೆ ಹುಟ್ಟಿದವನಲ್ಲ, ನಮ್ಮಂತೆ ದೇಹ ಇಲ್ಲ, ನಮ್ಮ ಯಾವ ದೋಷಗಳು ದೇವರಲ್ಲಿಲ್ಲ. ಅವನು ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ, ಬ್ರಹ್ಮಸೂತ್ರಾದಿ ಶಾಸ್ತ್ರ ಪ್ರತಿಪಾದ್ಯನಾದ ಪರಬ್ರಹ್ಮನೇ ಕೃಷ್ಣ. ಆಗ ನಮಗೆ ಕೃಷ್ಣಂ ಒಂದೇ ಜಗದ್ಗುರುಂ ಇದೆಲ್ಲ ಅರ್ಥ ಆಗುತ್ತೆ. ಇದೆಲ್ಲ ತಿಳಿಸಕ್ಕೆ ಶ್ರೀಮದ್ ಆಚಾರ್ಯರು ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ಋಣೋಚ್ಯ ರತ್ನಾಕರ ಆತ್ಮ ವೈಭವ ಅಂತ ವರ್ಣನೆ ಮಾಡ್ತಾ, ಕೃಷ್ಣಾವತಾರೋ ಹರಿರೇಖ ಸಾಗರ ಅಂತ ಅವನು ಗುಣಸಾಗರ ಭಗವಂತ ಅಂತ ಚಿತ್ರಣ ಕೊಟ್ಟಿದ್ದಾರೆ. ಇವತ್ತು ಕೃಷ್ಣ ಜಯಂತಿ ಆಚರಣೆ ಎಷ್ಟೋ ಜನ ಮಾಡ್ತಾರೆ, ಆಚಾರ್ಯರು ಹೇಳಿದ ರೀತಿಯಲ್ಲಿ ಕೃಷ್ಣನ ಅರ್ಥ ಮಾಡ್ಕೊಂಡು ಮಾಡೋದಿದೆಯಲ್ಲ, ಅದಕ್ಕೆ ಭಾರಿ ಪುಣ್ಯ ಮಾಡಿರಬೇಕು. ಅಹೋ ಭಾಗ್ಯಂ ಅಹೋ ಭಾಗ್ಯಂ ಮಧ್ವ ಮಾರ್ಗಾನು ವರ್ತಿ ನಾ, ಆ ಒಂದು ಕಲ್ಪನೆ ಅರ್ಥವು ಭಾರಿ ಕಷ್ಟ. ಒಂದು ಸುವರ್ಣದ ಇನ್ನು ಕೊಟ್ಟಿದ್ದಾರೆ, ದೊಡ್ಡ ಒಂದು ಕೆಜಿಗಟ್ಟಲೆ ಸುವರ್ಣದ ಪ್ರತಿಮೆ ಕೊಟ್ಟಿದ್ದಾರೆ. ಇವನು ಹಿತ್ತಾಳಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಯಾವುದಕ್ಕೆ ಕೆಳದೆ ಮಾಡಿಬಿಟ್ಟೆ ಹಿತ್ತಾಳಿ ರೀತಿಗೆ ಎಷ್ಟು ಕಳ್ಕೊಂಡಾಗ ಲೆಕ್ಕ ನೋಡ್ಕೊಳ್ಳಿ. ಸುವರ್ಣದ ಪ್ರತಿಮೆಯನ್ನ ಬಣ್ಣ ನೋಡಿಕೊಂಡು ಹಿತ್ತಾಳಿ ಅಂತ ತಿಳ್ಕೊಂಡು ಅವಜಾನಂತಿ ಮಾಮೂಢಾಹ, ಸುವರ್ಣವನ್ನ ಹಿತ್ತಾಳೆ ಅಂತ ತಿಳ್ಕೊಂಡಿದ್ದಕ್ಕೆ ಎಷ್ಟು ಲಾಸ್ ಆಯ್ತು ಅವನಿಗೆ. ಅದರಿಂದ ಕೋಟಿ ಕೋಟಿ ಹಣ ಕಳ್ಕೊಂಡ್ಬಿಡ್ತಾನೆ. ಅದರಿಂದ ಹಿತ್ತಾಳೆ ಬೆಲೆ ನೂರುಗಟ್ಲೆ, ಅದು ಕೋಟಿಗಟ್ಲೆ, ಅಷ್ಟನ್ನು ಕಳ್ಕೊತಾನಲ್ಲ. ಹಾಗೆ ಒಂದು ಲೋಹದ ಬಗ್ಗೆ ಹೆಚ್ಚು ತಿಳಿದು ತಪ್ಪು ತಿಳ್ಕೊಂಡ್ರೇನೆ ಇಷ್ಟು ಅನರ್ಥ ಆಗಬೇಕಾದ್ರೆ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರಂ, ಇನ್ನು ಯಥಾರ್ಥ ಜ್ಞಾನ ಎಲ್ಲ ಕಡೆ ಬೇಕು. ದೇವರ ಬಗ್ಗೆ ಅಂತೂ ಯಥಾರ್ಥ ಜ್ಞಾನ ಯಾಚಬೇಕು. ನಾವು ಕಬ್ಬಿಣ ಕೊಳ್ತೇವೆ ಕೊಂಡ್ಕೊಂಡ್ಬರ್ತೇವೆ, ಯಥಾರ್ಥ ಜ್ಞಾನ ಇರಬೇಕು. ಸ್ಟೀಲ್ ತಗೋತೇವೆ ಯಥಾರ್ಥ ಜ್ಞಾನ ಇರಬೇಕು. ಹಿತ್ತಾಳಿ ಯಥಾರ್ಥ ಜ್ಞಾನ ಇರಬೇಕು. ಚಿನ್ನಕ್ಕೂ ಯಥಾರ್ಥ ಜ್ಞಾನ ಇರಬೇಕು. ಆದರೆ ಅಲ್ಲಿ ತಾರತಮ್ಯ ಇದೆ. ಮತ್ತೆ ಈಗ ಅಕಸ್ಮಾತ್ ಸ್ಟೀಲ್ ಪಾತ್ರೆ ಮೋಸ ಆಯ್ತು, ಏನು ಕೋಟಿಗಟ್ಟಲೆ ಮೋಸ ಆಗಲ್ಲ ನಿಮಗೆ. ಆ ಸಲ 100 ರೂಪಾಯಿ ಮೋಸ ಅಷ್ಟೇ, ಏನು ಯೋಚನೆ ಇಲ್ಲ. ಅದು ಬದಲ 20 ತುಂಬ್ಕೋಬೋದು ನಷ್ಟನ. ಆದರೆ ಚಿನ್ನದ ಬಗ್ಗೆ ಮೋಸ ಹೋದ್ರೆ ಕಥೆ ಮುಗಿತು. ಇದು ಸುವರ್ಣ, ಸುವರ್ಣ ಅಂದ್ರೆ ಶಾಸ್ತ್ರ. ಶಾಸ್ತ್ರದ ಬಗ್ಗೆ ತಪ್ಪು ತಿಳುವಳಿಕೆ ಬರಬಾರದು. ಶಾಸ್ತ್ರಗಳನ್ನು ವಿಮರ್ಶೆ ಮಾಡಿ 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 ಓದಬೇಕು ಶಾಸ್ತ್ರಗಳನ್ನು. ದೇವರ ಬಗ್ಗೆ ತಿಳ್ಕೊಬೇಕಾದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದರು. ಎಷ್ಟು ತಿಳ್ಕೊಂಡ್ರು ದೇವರ ಬಗ್ಗೆ ಸಾಲ್ವ್. ಆದರೆ ಎರಡನ್ನು ಮಿಸ್ ಮಾಡ್ಕೋಬಾರದು. ಗುಣಪೂರ್ಣ ದೋಷ ದೂರ ಇವು ಯಾವಾಗಲೂ ಇರಬೇಕು. ಎಷ್ಟು ಗುಣಪೂರ್ಣ? ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಇದು ಒಂದು ಭಾಗ. ಇನ್ನೊಂದು ಭಾಗ ಎಷ್ಟು ದೋಷ ದೂರ? ಅಶೇಷ ದೋಷ ದೂರ. ಒಂದು ದೋಷದ ಹೆಸರು ಕೂಡ ಇಲ್ಲ. ಹುಟ್ಟೋದು ದೊಡ್ಡ ದೋಷ. ಕೃಷ್ಣ ಹುಟ್ಟಿದಾದ್ರೂ ಕೂಡ ದೋಷ ಇಡದಾಗತ್ತಾಗಿದ್ರೆ ಅದು ಕೃಷ್ಣನಿಗೆ ಹುಟ್ಟಿಲ್ಲ. ಅದನ್ನು ಗಟ್ಟಿ ಮಾಡಿಕೊಂಡ್ರೆ ಕೃಷ್ಣ ಜಯಂತಿಯ ದೊಡ್ಡ ಒಂದು ಉದ್ದೇಶ. ಆ ತಿಳ್ಕೊಂಡು ಮಾಡಿದಾಗ ನಮಗೆ ಭಾರಿ ಪುಣ್ಯ ಕೊಡುತ್ತೆ. ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಅಂತ ಯೋಗ ಎಲ್ಲರಿಗೂ ಸಿಗೋದಿಲ್ಲ. ಪರಪೂಜ್ಯ ಚಾತುರ್ಮಾಸ ಶ್ರೀಗಳ ಚಾತುರ್ಮಾಸ್ಯದ ನಿಮಿತ್ತ ದೇವರನ್ನು ಹೆಚ್ಚೆಚ್ಚು ತಿಳ್ಕೊಳ್ಳೋ ಅವಕಾಶ ನಮಗೆ ಲಭಿಸಿದೆ ಅಂತ ಕೃಷ್ಣನ ಹಿರಿಮೆಯನ್ನು ಹೇಳ್ತಾ ಮುಂದೆ ಮೂಲ ರೂಪ ಹೇಗೆ ಹಾಗೆ ತೋರಿಸ್ತಾನೆ. ಶಂಖ ಚಕ್ರ ಗದಾ ಪದ್ಮಧರನಾಗಿ, ಪೀತಾಂಬರಧರನಾಗಿ, ಶ್ರೀವತ್ಸ ಲಾಂಛನ, ಕೌಸ್ತುಭ ಭೂಷಣ, ಏನು ಬೇಕು ದೇವರು ಎಲ್ಲ ಲಕ್ಷಣ ಇಟ್ಕೊಂಡು ತೋರಿಸ್ತಾನೆ. ತಾನು ಭಗವಂತ ಅಂತ ಹೇಳಬೇಕಾದ್ರೆ ಭಗವಂತ ಲಕ್ಷಣ ಇರಬೇಕು. ಒಬ್ಬ ಆಡಿಯನ್ ಬರ್ತಾ ಪೊಲೀಸ್ ಅಂತ ಹೇಳಿದರೆ ಯೂನಿಫಾರ್ಮ್ ಇಲ್ಲವಲ್ಲ ಅಂತ ಕೇಳಿರ್ತಾರೆ. ಪೊಲೀಸಿನ ಲಕ್ಷಣ ಒಂದು ನಮ್ಮ ತಲೆಯಲ್ಲಿ ಕೂತಿದ್ದು ಅಡಿತಿರಬೇಕು. ಡಾಕ್ಟರ್ ಅಂತ ಹೇಳಿದ ತಕ್ಷಣ ಸ್ಟೆತೋಸ್ಕೋಪ್ ಇತ್ಯಾದಿ ನೋಡಬೇಕು, ಡಾಕ್ಟರ್ ಲಕ್ಷಣ ಆಗಬಾರ್ದು. ದೇವರಿಗೆ ಒಂದು ಲಕ್ಷಣ ಬರೀ ಭಗವಾನ್ ಅಂತ ಕಂಡುಕೊಂಡವರು ಕರ್ಕೊಂಡ್ಬಿಡ್ತಾರೆ. ಆ ಲಕ್ಷಣ ಅವಲಕ್ಷಣ ಬೇರೆ ಇರುತ್ತೆ, ಅದು ಭಾರಿ ಆಶ್ಚರ್ಯ. ಅವಲಕ್ಷಣದ ವ್ಯಕ್ತಿನ ಭಗವಂತ ಅಂತೇಳಿ ಜನ ಸಾಲು ಸಾಲು ಜನ ಹೋಗ್ತಾರೆ, ಕ್ಯೂ ನಿಲ್ತಾರೆ. ಅಂದ್ರೆ ಅವ್ರಿಗೆ ದೇವರ ಲಕ್ಷಣನೇ ಗೊತ್ತಿಲ್ಲ. ಈ ಟಾರನ್ನ ಹಾಡು ಅಂತ ಹೇಳಿದ್ರೆ ನಂಬ್ತಾನೆ ಅಂದ್ರೆ ಎಷ್ಟು ದಂಡ ಇರಬೇಕು ಅವ್ರು. ಕಪ್ಪುಕ್ಕೆ ಅಷ್ಟಾರು ಗೊತ್ತಾಗಬಾರದ ಕೊನೆ ಪಕ್ಷ. ಬೆಳಗಿರೋದೆಲ್ಲ ಹಾಲು ಅಂತಾರೆ, ಅದು ಕಪ್ಪಿರೋದ್ರೆ ಹಾಲು ಅಂತ ತಿಳ್ಕೊಂಡು ಎಷ್ಟು ಮೂರ್ಖ ಇರಬೇಕು. ಮತ್ತು ಅಂತ ಸಾಮಾನ್ಯ ಮನುಷ್ಯರನ್ನ ಇವತ್ತು ಭಗವಾನ್ ಭಗವಾನ್ ಅಂತ ಜನ ಮೋಸ ಹೋಗ್ತಿದ್ದಾರೆ. ಆದರೆ ಒಂದು ವಿಷಯ ತಿಳ್ಕೋಬೇಕು, ಭಗವಂತ ಇಂಥ ವ್ಯವಹಾರ ಆಗಬಾರದು ಅಂತಾನೆ ಒಂದು ಸೂಚನೆ ಕೊಟ್ಬಿಟ್ಟಿದ್ದಾನೆ. ನಾನು ಕಲಿಯುಗದಲ್ಲಿ ಅವತಾರಣೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಮುಗಿದೋಯ್ತಲ್ಲಿ ತ್ರಿಯುಗ ಅಂತ ದೇವರಿಗೆ ಹೆಸರು. ನಾಥ ಕಲೌ ತ್ರಿಯುಗ ಹೂತಿ ಹಿ ಅನುದ್ದು ಭೂಷು. ದೇವರಿಗೆ ತ್ರಿಯುಗ ಅಂತ ಹೇಳಿದ ಮೇಲೆ ಆಶ್ಚರ್ಯ, ಬೇರೆ ಯುಗದಲ್ಲಿ ಪರಮಾತ್ಮ ಅವತಾರ ಮಾಡದ, ಎರಡು ಮೂರು ಅವತಾರ ತೋರಿಸಿದ. ಕಲಿಯುಗದಲ್ಲಿ ಎಷ್ಟು ಕೋಟಿ ಭಗವಂತ ಇದ್ದಾರೆ ಲೆಕ್ಕನೇ ಇಲ್ಲ. ಬೀದಿಗೊಬ್ಬ ಭಗವಂತ ಬೇರೆ ಹೇಳಿದ್ದಾರೆ ಅವತಾರ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅಂದಮೇಲೆ ಹುಷಾರಾಗಿರೋ ನಿಶ್ಚಿಂತೆಯಲ್ಲಿ ಹೇಳಿರ್ತಾರೆ, ಯಾರೋ ಬರ್ತಿರ್ತಾರಲ್ಲ, ನಾವು CBI ಅವರತ್ತ ಬರೋದು, ಇನ್ಕಮ್ ಟ್ಯಾಕ್ಸ್ ಅವರತ್ತ ಬರೋದು, ದುಡ್ಡು ಇಸ್ಕೊಂಡು ಹೋಗೋದು. ಮೋಸದವರು ಬರ್ತಾರೆ, ಮೋಸ ಹೋಗಬೇಡಿ ಅಂತ ಹೇಳೋದಿಲ್ಲ. ಇವತ್ತು ದೇವರು ಅಂತ ಹೇಳೋದು ಮೋಸದಿಂದ ಶುರುವಾಗಿ ಬರೀ ಮೋಸ, ಅವ್ರ ಬಗ್ಗೆ ಮೋಸ ಹೋಗಬೇಡಿ. ಇನ್ನೂ ಕೇಳೋರು ನಾವು ಯಾರನ್ನು ಕಲೆಕ್ಟ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೇಳಿಲ್ಲ, ಅಕಸ್ಮಾತ್ ಕೇಳಿದ್ರೆ ಕೊಡಬೇಡಿ, ಯಾರನ್ನು ಕಳಿಸಿಲ್ಲ ನಾವು ಅಂತ ಹೇಳ್ತಾರಲ್ಲ, ಅವಾಗ ಕೊಡೋದು ಧೈರ್ಯ. ನಾವು ಮೋಸ ಹೋಗಬಾರದು ಅಂತೇಳಿ ದೇವರು ಮಗಿ ದೇವರು ಹಾಕೊಟ್ಟ ಪದ್ಧತಿ. ನಾನು ತ್ರಿಯುಗ ಕಲಿಯುಗದಲ್ಲಿ ಬರೋದೇ ಇಲ್ಲ ಅಂದ್ಮೇಲೆ ಭಗವಾನ್ ಅಂತ ಯಾರ್ಯಾದ್ರೂ ಅಂಬ್ಲಕ್ಕೆ ಹೋಗಲೇಬೇಡ್ರಿ ಅಂತ ಅರ್ಥ. ಆಶ್ಚರ್ಯ ಇಲ್ಲೇ ಜಾಸ್ತಿ ನಂಬೋದು ಹಾಗಾಗಿಬಿಟ್ಟಿದೆ. ಭಾಗವತ ನಂಬೋದಿಲ್ಲ, ರಾಮಾಯಣ ನಂಬೋದಿಲ್ಲ, ಮಹಾಭಾರತ ನಂಬೋದಿಲ್ಲ. ಈ ಭಗವಾನ್ ನಮ್ಗೆ ಕೂತ್ಬಿಟ್ಟಿರ್ತಾರೆ ಕೆಲಸಕ್ಕೆ ಬಾರದು ಭಗವಾನ್ ಹೇಳ್ತಾರೆ. ಭಗವಾನ್ ಹೇಳಿದಾಗ ಅರ್ಥ ಅವರಿಗೆ ಗೊತ್ತಿಲ್ಲ, ಉಳಿದವರಿಗೆ ಬೇಡ. ಆ ಭಗವಾನ್ ತಿಳ್ಕೊಳ್ಳೋದೇ ಗೊತ್ತಿರೋದಿಲ್ಲ. ಐಶ್ವರ್ಯಶ್ಚ ಸಮಗ್ರಶ್ಚ ವೀರ್ಯಶ್ಚ ಯಶಸಃ ಶ್ರೇಯ ಜ್ಞಾನ ವಿಜ್ಞಾನ ವ್ಯವಸ್ಥೆಯವ ಷಣ್ಣಾಂ ಭಗೈ ತೀರಣ. ಈ ತಿಳುವಳಿಕೆನೇ ಅವರಿಗಿರೋದಿಲ್ಲ. ಭಗವಾನ್ ಅಂತ ಕರ್ಕೊಂಡು ನಿಮ್ಮ ಮತಕ್ಕೆ ಅರ್ಥ ಏನಪ್ಪ ಅಂತ ಕೇಳಿದರೆ ಅವ್ರಿಗೆ ಭಗವಾನ್ ಬಿಟ್ಕೊಂಡವನ್ನೇ ಕೇಳಬೇಕು ಏನು ಅರ್ಥ ಅಂತ ಗೊತ್ತಿರೋದಿಲ್ಲ ಅಂತ ಜನ ಇದ್ದ. ಇದೆಲ್ಲ ಮೋಸ ಹೋಗಬಾರದು. ಅದ್ರ ಜೊತೆ ಕೃಷ್ಣನನ್ನ ಭಗವಂತ ಅಲ್ಲ ಅಂತ ಹೇಳ್ಕೊಳ್ಳೋದೊಂದು ತಪ್ಪು. ಬೇರೆಯವರು ಭಗವಂತ ಅಂತೇಳಿ ಇನ್ನೊಂದು ತಪ್ಪದು ಮನುಷ್ಯರನ್ನು ಎರಡು ತಪ್ಪನ್ನು ಕಲಿಯುವ ಜನ ಮಾಡ್ತಾರೆ. ರಾಮನನ್ನ ಪುರುಷೋತ್ತಮ ಮನುಷ್ಯರಲ್ಲಿ ದೊಡ್ಡವನಷ್ಟೇ ದೇವರು ಅಂತ ಕರೆಯೋದಿಲ್ಲ, ಕಂಡವನು ದೇವರು ಅಂತ ಕರೆಯೋ. ಈ ಭ್ರಮೆ ಹೋಗಬೇಕಾದ್ರೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಅರ್ಥ ಮಾಡಿದ್ರೆ ಮಾತ್ರ ಸಾಧ್ಯ. ಟೂರಿಸ್ಟ್ ಹೋಗ್ಬೇಕಾದ್ರೇನೆ ಒಳ್ಳೆ ಟೂರಿಸ್ಟ್ ಹುಡ್ಕೊಂಡು ಹೋಗ್ತಾರೆ, ಮೋಸ ಮಾಡೋದಿಲ್ಲ. ಎರಡತ್ತಾರು ಊಟ ಒಪ್ಪತ್ತಾರು ಊಟ ಆಗ್ತಾನೆ ಪುಣ್ಯಾತ್ಮ ಅಂತ ಕರ್ಕೊಂಡು ಹೋಗ್ತಾರಲ್ಲ. ಬದರಿ ಟೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತೀರಿ, ಇದು ವೈಕುಂಠ ಯಾತ್ರೆಗೆ ಹೋಗೋರು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಗೊತ್ತಾಯ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಆರೋ ತನ್ನ ಅಡಕಕ್ಕೆ ಬಿಟ್ಬಿಡ್ತಾರೆ. ಅವೇ ಭಾರಿ ಹುಷಾರಾಗಿರ್ಬೇಕು, ಹೋಗಿ ಇದ್ದು ಬದ್ದನ್ನು ಕಳ್ಕೊಂಡು ಬಂದ್ವಿ ಅಂತ ಆಗಬಾರ. ಆಯತ್ರ ಮಾಡಿಸ್ತಕ್ಕಂಥ ಅರ್ಹತೆಯರು ಶ್ರೀಮದ್ ಆಚಾರ್ಯ ಒಬ್ಬರಿಗೆ ಸಯೇನಾನ್ ಬ್ರಹ್ಮ ಗಮಯತಿ, ದೇವರನ್ನು ಮುಟ್ಟಿಸ್ತಕ್ಕಂಥ ಸಾಮರ್ಥ್ಯ ಇರೋ ಒಬ್ಬೇ ಒಬ್ಬ ಗುರುಗಳು ಅಂದ್ರೆ ಶ್ರೀಮದ್ ಆಚಾರ್ಯ. ಅವರು ಹೇಳಿದ ಭಗವತಾದಿಗಳಲ್ಲೇ ಭಗವಂತನ ಚಿತ್ರ ಬಂದಿರೋರು ಅವರು. ಭಗವಂತ ಆತ ಭಗವತ್ ಪಾದರು ಇವರು, ಭಗವಾನ್ ಭಗವತ್ ಪಾದರು. ಆಚಾರ್ಯನ ಭಗವಾನ್ ಅಂತ ಕರ್ಕೊಳ್ಳಿಲ್ಲ, ಭಗವತ್ ಪಾದರು ಅಂತ ಕರ್ಕೊಂಡು ಆ ಅರ್ಥ ಏನಂತ ಆಮೇಲೆ ನೋಡೋಣ. ಆಗ ವಾದಿರಾಜ ಸ್ವಾಮಿ ಹೇಳ್ತಾರೆ, ಭಗವಂತನಾದ ಕೃಷ್ಣ ಮನುಷ್ಯನಲ್ಲ, ಅವನು ದೇವರು ಅಂತ ಯಾರು ಹೇಳಬೇಕು ಈ ಮಾತನ್ನು? ಯಾರು ಹೇಳಬೇಕು? ಅದಕ್ಕೆ ಒಂದು ವಸ್ತು ನಮ್ಮದು ನಮ್ಮದಲ್ಲ ಅಂತ ಹೇಳೋ ಹಕ್ಕು ಯಾರಿಗಿದೆ? ಆ ವಸ್ತುವಿನ ಓನರ್ ಅಂತ ಹೇಳ್ಕೊಳ್ಳೋಕೆ ಬೇರೆಯವರಿಗಿಲ್ಲ. ಈ ಫೈನಾನ್ಸ್ ಅವರಿಗೆಲ್ಲ ಒಂದು ನಗೆದ ಐಡೆಂಟಿಫೈ ಮಾಡಲೇ ಕರೀತೀವಿ, ಈಗಿದೆಯಲ್ಲ ಗೊತ್ತಿಲ್ಲ ಕರೆಂಟ್ ಮಾಡಬೇಕು. ಯಾಕೆ ಐಡೆಂಟಿ ಮಾಡೋ ಉದ್ದೇಶ ಏನಂದ್ರೆ ಅವ್ನು ಟ್ರಾವೆಲ್ ಮಾಡ್ತಾನೆ ಅಂದ್ರೆ ಅದ್ರ ಬಾಂಬಿ ಬರೋದಿಲ್ಲ ಅಂತ ಅರ್ಥ, ಅಷ್ಟೇ ತಾತ್ಪರ್ಯ. ಐಡೆಂಟಿಫೈ ಮಾಡಿ ಹತ್ತಬೇಕು, ಅದು ಪದ್ಧತಿ. ಇವತ್ತು ಒಂದು ಮಗು ನಮ್ಮದು ಅಂತ ಹೇಳೋ ಹಕ್ಕು ಯಾರಿಗಿದೆ? ಈ ಮಗು ನನ್ನ ಕೂಸು ಅಂತ ಹೇಳೋ ಹಕ್ಕು ಯಾರದು? ತಂದೆ ತಾಯಿ ಹೇಳಬೇಕು ನಮ್ಮ ಮಗು ಅಂತ ಕ್ಲೇಮ್ ಮಾಡಬೇಕಾದ ಅವರು. ವಸುದೇವ ಸ್ತೋತ್ರ ಮಾಡ್ತಾನೆ, ಸೋಯಂ ಯೋಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾ ಬಾಹು ತಿಷ್ಟತೆ ಏನ ವಿಶ್ವಂ ನಿಮೇಷಾದಿಹಿ ವತ್ಸರಾಂತೋ ಪ್ರಜಾನಾಂ ತಂತ್ವಾ ಕ್ಷೇಮಧಾಮ ಪ್ರಪದ್ದೆ. ಕೃಷ್ಣ ನೀ ನಾರಾಯಣ, ಈ ನಮ್ಮ ಮಗನಲ್ಲ. ಸ್ಪಷ್ಟ ವಸುದೇವ ಸ್ತೋತ್ರ ಮಾಡ್ತಾನೆ, ತಂದೆಯಾಗಿ ನನ್ನ ಮಗ ಅಂತ ಯಾರು ಕ್ಲೇಮ್ ಮಾಡಬೇಕು ಕೃಷ್ಣನನ್ನು? ಆತ ಹೇಳ್ತಾನೆ ಕೃಷ್ಣ ನನ್ನ ಮಗನಲ್ಲ. ಹೋಯ್ತಲಿಗೆ ನೆಕ್ಸ್ಟ್ ಚಾಯ್ಸ್ ಇರೋದು ಯಾರಿಗೆ ಗೊತ್ತಾ? ತಾಯಿ. ತಾಯಿ ಹೇಳಬೇಕು ಇದು ನನ್ನ ಕೂಸು ಅಂತ ತಾಯಿ ಹೇಳಬೇಕು. ಇನ್ನು ಹೇಳೋದಾದ್ರೆ ಅದು ಭಾರಿ ಸೂಕ್ಷ್ಮ ವಿಚಾರ. ಒಂದು ಮಗು ನಿಜವಾಗಲು ಯಾರದ ಅಂತ ಹೇಳೋದಕ್ಕೆ 100% ಗ್ಯಾರಂಟಿ ತಾಯಿ ಅಂತ ಹೇಳ್ತಾ, 100% ತಾಯಿ. ಅದಕ್ಕೊಂದು ದೃಷ್ಟಾಂತ ಪುರಾಣದಲ್ಲಿ ಬರುತ್ತೆ. ಈ ಚಂದ್ರ ತಾರ ಗುರು ಮೂರು ಜನ ಇದ್ದಾರೆ. ಚಂದ್ರನ ಮಗ ಚಂದ್ರನಿಗೆ ತಾರೆಯಲ್ಲಿ ಬುಧ ಹುಟ್ಟಿಬಿಟ್ಟ. ಈಗ ಸಮಸ್ಯೆ ಶುರುವಾಯಿತು, ಈ ಕೂಸು ಯಾರದು ಅಂತ ಪ್ರಶ್ನೆ, ಚಂದ್ರನಿಂದ ಗುರುವಿಂದ ಅಂತ ಪ್ರಶ್ನೆ. ದೊಡ್ಡ ಜಿಜ್ಞಾಸೆ ನಡೆದ ದೇವತೆಗಳಿಗೆ ಜಿಜ್ಞಾಸೆ ಶುರುವಾಯಿತು. ಕೊನೆಗೆ ಬ್ರಹ್ಮದೇವರು ಕೇಳ್ತಾರೆ, ತಾರೆ ನೀನು ಹೇಳು ಈ ಕೂಸು ಯಾರು ಹೇಳು ಅಂತ ಕೇಳು. ಯಾಕೆ ಗೊತ್ತಾ? ಆಕೆ ಬೃಹಸ್ಪತಿಯ ಹೆಂಡತಿ, ಚಂದ್ರನ ಜೊತೆಗೆ ಇದ್ದವಳು, ಅದ್ಮೇಲೆ ಯಾರಿಂದ ಮಗು ಹುಟ್ಟಿತು ಅಂತ ಗೊತ್ತಾಗಬೇಕು. ಅದಕ್ಕೆ ಬ್ರಹ್ಮದೇವರು ಸರ್ವಜ್ಞರು, ಅವ್ರು ಹೇಳಿದ್ರೆ ಹಾಕು, ಆದರೆ ಯಾರು ಅಧಿಕೃತ ಅವ್ರು ಹೇಳಬೇಕು. ಅದಕ್ಕೋಸ್ಕರವಾಗಿ ಈ ಕೋರ್ಟಲ್ಲಿ ಕರೀತೀವಿ, ಹೆಸರು ಏನಂತ ಕರೀತಾರೆ. ಹೆಸರು ಕರೆದಿರ್ಬೇಕಾದ್ರೆ ಅವ್ರು ಬಂದಿರ್ತಾನೆ, ಅದಕ್ಕೆ ಹೆಸರು ಕೂಗಿದ್ಮೇಲೆ ಬಂದ್ರೆ ನೀನು ಹೆಸರು ಹೇಳಿದ್ದು ಕೇಳ್ತಾರೆ. ಇಷ್ಟೊತ್ತು ಕೇಳಲಿಲ್ಲ ಅಂತ ಕೇಳಿದೆ ಹೇಳಬೇಕು. ಅದಕ್ಕೆ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು, ಆ ವ್ಯಕ್ತಿ ನಾನೇ ಅಂತ ಐಡೆಂಟಿಫೈ ಮಾಡ್ಕೋಬೇಕಂತ. ಯಾಕೆ ನೀವು ಒಪ್ಕೊಂಡ್ಬಿಟ್ರೆ ಕರೆಕ್ಟ್ ಅದು. ಅದಕ್ಕೆ ತಾರೆ ನೀನು ಹೇಳು ಯಾವ್ದು ಇದು ಕೂಸು? ಆಗ ತಾರೆ ಹೇಳ್ತಾಳೆ ಚಂದ್ರನದು ಅಂತ ಹೇಳ್ತಾ. ಯಾತಕ್ಕೆ ಹೇಳಿದೆ ಗೊತ್ತಾಗ? ಗುರುಗಳಿಗೆ ಸಾಮಾನ್ಯ ಬೃಹಸ್ಪತ್ಯಾಚಾರ್ಯ ದೇವಗುರು ಅವರು, ಆದರೆ ನಿಜವಾಗಲು ಕನ್ಫರ್ಮ್ ಆಗಿದ್ದು ಯಾರು ಮಾತ್ರ? ತಾರೆ ಮಾತೆಯಿಂದ ಕನ್ಫರ್ಮ್ ಆಯಿತು. ಅಂದಮೇಲೆ ತಂದೆಯಾದ ವಸುದೇವನು ಒಪ್ಪಲಿಲ್ಲ ತನ್ನ ಮಗ ಕೃಷ್ಣ ಅಂತೇಳಿ, ತಾಯಿಯಾದಂತಹ ದೇವಕಿನೂ ಒಪ್ಪಲಿಲ್ಲ ಅಂದಮೇಲೆ ತಾಭ್ಯಾಮ್ ಅನಂಗೀಕೃತ ಕೃಷ್ಣ ಜನ್ಮ ಕೋವಾನ್ ಕುಮಾನ್ ಸಾಧಯಿತನು ಸಮರ್ಥ. ಅವರಿಬ್ರೇ ತಮ್ಮ ಮಗ ಅಲ್ಲ ಅಂತ ಹೇಳಿದ ಮೇಲೆ ಇನ್ಯಾರು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆ? ಇವೆಲ್ಲ ಯುಕ್ತಿ ಮಲ್ಲಿಕ ಬರೆದವರ ಮಾತುಗಳು ನೆನಪಿಟ್ಟುಕೊಳ್ಳಿ. ಅವರಿವರು ಯುಕ್ತಿ ಮಲ್ಲಿಕಾಚಾರ್ಯ ರಾಜರಾಜ ಸ್ವಾಮಿಗಳು, ಅವರು ಹೇಳ್ತಾರೆ ಎಷ್ಟು ಬ್ಯೂಟಿಫುಲ್ ಯುಕ್ತಿ ಅದು. ಒಂದು ಅವರೇ ನನ್ನ ಗಂಡ ಎರಡನೇ ಮದುವೆ ಆಗಿದ್ದಾನೆ ಅಂತ ಕೇಸ್ ಹಾಕ್ಬೇಕಾದ್ರೆ ಹೆಂಡತಿ ಹಕ್ಕೋದು, ಹುಡುಗರು ಯಾರು ಕೊಟ್ಟು ಅಕ್ಸೆಪ್ಟ್ ಮಾಡೋದಿಲ್ಲ ಅದರ. ಅಥ ಯಾರು ಇದ್ದಾರಲ್ಲ ಕಾಂಪಿಟೆಂಟ್ ಪರ್ಸನ್ ಮಾಡಿದರೆ ಮಾತ್ರ ಅದಕ್ಕೆ ಬೆಲೆ ಇರೋದು, ಕಂಡವ್ರು ಕೇಸ್ ಹಾಕಿದ್ರೆ ಬೆಲೆ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಈಗ ಸೊ ನಾವೆಲ್ಲ ಕೇಸ್ ಹಾಕಿದ್ರೆ ಕೃಷ್ಣ ಮನುಷ್ಯ ಮನುಷ್ಯ ಅಂತೇಳಿ, ಆ ತಂದೆ ತಾಯಿನೇ ಒಪ್ಪಿಲ್ಲ ಅದರಿಂದಾಗಿನೇ ಕೃಷ್ಣ ಸಾಕ್ಷಿ ಬಂದು ಅವರೇ ಒಪ್ಪಿಲ್ಲ ಅಂದ್ರೆ ಕೃಷ್ಣ ಯಾರ ಮಗನೂ ಅಲ್ಲ ಅಷ್ಟೇ. ಯಾರ ಮಗನೂ ಅಲ್ಲ, ಅಲ್ಲ ಎಲ್ಲರ ತಂದೆ ಅವನೇ. ಅವ ಜನ್ಮಾದ್ಯಶ್ಚೇಯತಃ ಓಂ. ಹೀಗೆ ಭಾಗವತ ಪುರಾಣವನ್ನ ನಾವು ಕಥೆಯಾಗಿ ನೋಡಬಾರದು, ಅದನ್ನ ಶಾಸ್ತ್ರವಾಗಿ ನೋಡಬೇಕು. ಪ್ರತಿಯೊಂದು ಕಡೆ ಶಾಸ್ತ್ರವಾಗಿ ನೋಡಬೇಕು. ಹಾಲು ಕುಡಿತಾ ಕುಡಿತಾ ಕೊನೆವರೆಗೂ ಹಾಲಾಗಿರ್ಬೇಕು, ಬಂದ್ವಿ ಅದು ಕಾಫಿಯಾಗಿ ಚೇಂಜ್ ಆಗಿಬಿಟ್ರೆ, ಅದು ಇದ್ದೆ ಟೀ ಆಗಿಬಿಟ್ರೆ ಹಾಲು ಮೋಸ ಅಂತ ಅರ್ಥ. ಪ್ರತಿ ಕ್ಷಣದ ಲಾಸ್ಟ್ ಡ್ರಾಪ್ ಕೂಡ ಅದೇನಾಗಿರ್ಬೇಕೋ ಹಾಲಾಗಿರ್ಬೇಕು. ಫಸ್ಟ್ ಡ್ರಾಪ್ ಟು ಲಾಸ್ಟ್ ಡ್ರಾಪ್ ಹೇಗೆ ಹಾಲಾಗಿರ್ಬೇಕೋ ಆ ರೀತಿಯಲ್ಲಿ ನಾ ಕೇಳತಕ್ಕಂಥ ಭಾಗವತದ ಪ್ರತಿ ಘಟ್ಟದಲ್ಲೂ ಕೂಡ ಕೃಷ್ಣ ಸರ್ವೋತ್ತಮ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನೋ ಭಾವನೆ ಇರಬೇಕು ಹೊರತು ಆ ನಿಶ್ಚಯ ಇರಬೇಕು. ಕೃಷ್ಣ ಆಮೇಲೆ ಹೇಳ್ತಾನೆ, ಅದು ಪ್ರೂವ್ ಮಾಡ್ತಾನೆ. ಈಗ ತಾನು ಇನ್ನು ಲೋಕಕ್ಕೆ ತೀರಿಸ್ಬೇಕಲ್ಲ ವಸುದೇವ, ಕಥೆಯೆಲ್ಲ ಹೇಳೋದು ಹೊರಟಿಲ್ಲ. ಹೇಳ್ತಾನೆ ಕೃಷ್ಣ, ವಸುದೇವ ನನ್ನ ಇದು ಗೋಕುಲಕ್ಕೆ ಬಿಟ್ಟು ಬಾ, ಅಲ್ಲಿ ಬಿಟ್ಟು ಬಾ, ಹೋಗ್ಬೇಕು ನಾನು. ಈಗ ನೀನು ಕರ್ಕೊಂಡೋಗು. ವಸುದೇವ ತಕ್ಷಣ ಕೃಷ್ಣನ ಎತ್ಕೊಂಡು ಹೊರಡ್ತಾ ಇದ್ದಾನೆ. ವಸುದೇವನ ಸಾಧನೆ ನಮಗೊಂದು ಮಾರ್ಗದರ್ಶನ ಮಾಡಬೇಕು. ವಸುದೇವ ಏನು ಮಾಡ್ಬೋದಾಗಿತ್ತ, ಕೃಷ್ಣ ಇದು ಮಧ್ಯರಾತ್ರಿ ಕಾರಾಗೃಹದಲ್ಲಿ ಇದ್ದೇವೆ, ಬಾಗಿಲು ಹಾಕಿದ್ದಾರೆ, ಬೀಗ ಹಾಕಿದೆ, ಬೀಳು ಕೈ ಕಂಸನ ಹತ್ರ ಇದೆ, ಮುಂದೆ ಸುಟ್ಟಾಬಿಡ್ದನ ಕಾಯ್ತಿದ್ದಾರೆ, ರಾತ್ರಿ ಮಳೆ ಬೇರೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಸಂಧ್ಯಾನ್ನಿ ಮಾಡೋದು ಇಷ್ಟು ಹೇಳ್ತೇವೆ, ಹೆಚ್ಚು ಕಡಿಮೆ ನಾವು ಸಂಧ್ಯಾನ್ನಿ ಮಾಡೋದು ಇದಕ್ಕೆ ಜಾಸ್ತಿ ಕಾರಣ ಹೇಳ್ಬಿಡ್ತೇವೆ. ಈ ಒಂದು ಕಾರಣ ಇರೋದು ಏನೇ ಇರೋದಿಲ್ಲ, ಅದರ ಮನೆಯಲ್ಲಿ ಸಂಧ್ಯಾನ್ನಿ ಮಾಡೋ ಕೊಡ ಮಾಡಿದಷ್ಟು ಬಿಟ್ಟರೆ ಅಷ್ಟು ಏನೂ ಇಲ್ಲ. ಇಷ್ಟು ಕಾರಣ ಹೇಳ್ತೇವೆ. ಆದರೆ ಕಣ್ಣು ಬಸ್ದೇವ ನೋಡಿ ಎತ್ತ ಮಾಡ್ತಾಯಿಬಿಡ್ತಾನೆ. ಇದು ಕರ್ಮಣ್ಯವಾಧಿಕಾರಸ್ಥೆಯೇ ಮಾಫಲೇಶು ಕದಾಚಾರ. ದೇವರು ಹೇಳಿದ್ದನ್ನು ಕಣ್ಣು ಮುಚ್ಕೊಂಡು ಮಾಡಬೇಕು. ಹಾಗಿದ್ರೆ ಮಾತ್ರ ನಮ್ಮ ಸಾಧನೆ ಆಗುತ್ತೆ ಹೊರತು ನಾವು ಅದಕ್ಕೇನಾದರೂ ಪ್ರಶ್ನೆ ಮಾಡಲಿಕ್ಕೆ ಕೊರತೆ ತಿಳುವಳಿಕೆ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಮಿಲಿಟರಿಯಲ್ಲಿ ಪಾತ್ರ ಹೋಗಲೇಬೇಕು, ಅವನು ಹೋದ್ರೆ ಅವ್ರು ಹೊಡಿತಾರೆ, ಹೋದ್ರೆ ನಾವು ಹೊಡಿತೇವೆ ಅಂತ ಹೇಳ್ತಾರೆ. ಅದು ಮಿಲಿಟರಿ ಆರ್ಡರ್ ಒಬ್ಬೇ ಮಾಡಬೇಕಲ್ಲ. ಭಗವಂತನ ಪ್ರಭು ಪ್ರಭು ಸಂಹಿತೆಯ ಮಾತನ್ನೇ ಕೇಳಬೇಕು. ಇನ್ನು ಭಗವಂತ ಕೃಷ್ಣ ಸರ್ವಲೋಕ ಪ್ರಭು ಭೂತಭವ್ಯ ಭವತ್ ಪ್ರಭು ಭಗವಂತ, ಅವನ ಮಾತನ್ನು ಪ್ರಶ್ನೆ ಮಾಡಾಗಿಲ್ಲ. ಕಾರಣ ಹೊಟ್ಟೆಯೇ ಬಿಡ್ತಾನೆ. ಮುಂದೆ ನೋಡಿ ಏನಾರ ಕೆಲಸ ಆಯ್ತಾ ಇಲ್ಲ ಆಯ್ತಾ ಇಲ್ಲ, ಖಂಡಿತ ಆಯ್ತು. ಅಷ್ಟು ಆತಂಕಗಳ ಮಧ್ಯೆ ಕೆಲಸ ಆಯ್ತು. ದೇವ್ರು ಹೇಳಿದ ಕೆಲಸ ಮಾಡಕ್ಕೆ ಹೊರಟ್ರೆ ಹಾಗೇ ಆಗತ್ತೆ. ಆ ವಿಶ್ವಾಸ ಬಂದ್ರೆ ಆಗ ಅನನ್ಯಾಸ್ತಿಂತ ಎಂತೋ ಮಾಂ ಏ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದನ್ನ ಭಕ್ತಿ ಅಂತ ಕರೀತಾರೆ, ಅದನ್ನ ವಿಶ್ವಾಸ ಅಂತ ಕರೀತಾರೆ. ಮಾತೆತ್ತಿನ ಅಡ್ಡ ಪ್ರಶ್ನೆ ಕೇಳ್ತಾ ಇದ್ರೆ ಅದೆಂದೂ ಸಾಧನೆ ಆಗೋದಿಲ್ಲ. ತಮ್ಮ ಹೈಯರ್ ಆಫೀಸರ್ ಹೇಳಿದ್ದೇನೆ ತಪ್ಪು ಬಾಧಿಸ್ಕೊಂಡು ಮಾತಾಡ್ತಾರೆ. ಅಂತ ಹೊತ್ತಿನಲ್ಲಿ ಭಗವಂತನ ಮಾತನ್ನು ಕೇಳಿದ್ರೆ ಯಾರ ಮಾತನ್ನು ಕೇಳ್ತಾನೆ ಮನುಷ್ಯ? ವಸುದೇವ ವಸುದೇವನೇ ತಕ್ಷಣ ಹೊರಟೇ ಬಿಡ್ತಾರೆ. ವಸುದೇವನ ನೀತಿ ನೋಡಿ, ಒಂದು ಕೈಲಿ ಕೃಷ್ಣ, ಒಂದು ಕೈಲಿ ಬಾತಿಗಳಕ್ಕೆ ಹೋಗಲಿಲ್ಲ, ಎರಡು ಕೈಯಲ್ಲೂ ಕೃಷ್ಣ, ಸುಮ್ಮನೆ ಹೊರಟ್ಬಿಡ್ತಾನೆ. ಹಾಗೆ ಇಷ್ಟು ದೀಕ್ಷೆ ಇರಬೇಕು, ಅನನ್ಯ ಚಿಂತನೆ ಅಂದ್ರೆ ಬೇರೆ ಕೆಲಸ ಇಲ್ಲೇ ಇಲ್ಲ. ದೇವರು ಹಿಡಿಬೇಕು ಹಿಡಿಬೇಕಷ್ಟೇ. ತದನಂ ಬಹುಲೋಕ ವಿಚಿಂತನೆಯ ಪ್ರಮಣಂ ಕುರು ಮಾನಸ ನೀಶ ಪದೇ. ಹೊರಟೇ ಬಿಟ್ಟ ಮುಂದಕ್ಕೆ. ಏನೇನು ಆಶ್ಚರ್ಯ ನಡೀತು ಗೊತ್ತಾ? ನಮ್ಮ ಸಾಧನೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಭಾಗವತ ಸಾಕ್ಷಿ. ಬಾಗಿಲು ಹಾಕಿದೆ, ಕೀ ಅಲ್ಲಿದೆ, ಬಾಗಿಲು ತಕ್ಕೊಳ್ತು. ಆ ಬಾಗಿಲು ಎಂಥದ್ದು ಗೊತ್ತಾ? ಇವತ್ತು ಬಾಗಿಲಿದೆ. ಅದಕ್ಕೆ ನಾವು ಬೀಗ ಹಾಕ್ತಿದ್ರು ತೆಗಲಕ್ಕೆ ಬರಲ್ಲ, ಅಷ್ಟು ಬಾರದ ಬಾಗಿಲು ತೊಳೆಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡದು. ಅಂಥ ಬಾಗಿಲು ಅದಾಗಿ ತಕ್ಕೊಳ್ತಾ ಇದೆ. ಅದಾಗಿದೆ ಕೃಷ್ಣ ತಾನು ತೆಗಿತಾನೆ ಅಂತ ಅರ್ಥ. ಬೀಗನೂ ತೆಗೆದ ಭಗವಂತ, ಬೀಗನೂ ತೆಗೆದ, ಆಮೇಲೆ ಬಾಗಿಲನ್ನೂ ತೆಗೆದ. ಅಲ್ಲಿ ರಾಕ್ಷಸರು ಕಾಯ್ತಾ ಕೂತಿದ್ದಾರೆ, ಸಾವಿರಗಟ್ಟಲೆ ರಾಕ್ಷಸರು. ಯಾಕೆ? ಇದು ಸೆಕ್ಯೂರಿಟಿ, ಪ್ರಧಾನಮಂತ್ರಿಗೆ ಪ್ರೆಸಿಡೆಂಟ್ಗೆ ಮ್ಯಾಕ್ಸಿಮಮ್ ಕೊಡ್ತಾರಲ್ಲ ಹಾಗೆ. ಕಂಸ ರಾಜ ಅವನ ಪರ್ಸನ್ ಆಫ್ ಲೈಫ್ ಅಂಡ್ ಡೆತ್ ಅವನು. ಸೊ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಇಟ್ಕೊಂಡಿದ್ದವನು, ಮ್ಯಾಕ್ಸಿಮಮ್ ಸೆಕ್ಯೂರಿಟಿ. ಎಲ್ಲ ರಾಕ್ಷಸರು ಕಾಯ್ತಾ ಇದ್ದಾರೆ. ಹೊರಗೆ ಬಂದಾದ್ರೆ ಕಥೆ ಮುಗಿತು. ಹೊಸದೇ ಕಾಲು ಇಟ್ಟೇ ಬಿಟ್ಟ. ಆಶ್ಚರ್ಯ ಏನು ಗೊತ್ತಾ? ಎಲ್ಲ ಮನೆ ಇದ್ದೇ ಹೊಡಿತಿದ್ದಾರೆ, ಒಬ್ಬರು ಎದ್ದಿಲ್ಲ. ರಾತ್ರಿ ಮಠ ಮಠ ಮಧ್ಯಾಹ್ನ ಇದ್ದಾಗೆ ಮನೆಗೆ, ನಮ್ಮ ಜನ ಮಧ್ಯಾಹ್ನ ಊಟ ಮಾಡಿ ಮಲಗಿರ್ತಾರಲ್ಲ ಹಾಗೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಮಲಗೋದು ಹೇಗೋ ರಾತ್ರಿ ಮಲಗಿದ್ದಾರೆ ಅವರು, ಎಲ್ಲ ಮಲಗಿಬಿಟ್ಟಿದ್ದಾರೆ. ಅದಕ್ಕೆ ಚಂದ್ರಿಕಾಚಾರ್ಯರು ವ್ಯಾಸರಾಜರು ಅವರು ಎಷ್ಟು ದೊಡ್ಡ ತಾತ್ಪರ್ಯ ಚಂದ್ರಿಕಾದಿ ಗ್ರಂಥ ಬರೆದ ಮಹಾನುಭಾವರು, ಪ್ರಮೇಯ ಚಂದ್ರಿಕೆಯೂ ಹಾಗೆ ಬರೆದಿರೋ ಮಹಾನುಭಾವರು. ಅವ್ರು ಹೇಳ್ತಾರೆ ಯಾಕೆ ಅವರು ಮಲಗಿದ್ರು ಅಂದರೆ, ವೆರಿ ಸಿಂಪಲ್, ನಿದ್ರೆ ಬಂತಿದ್ದಕ್ಕೂ ಅನಿರುದ್ಧನ ಸೇವೆಗೆ ವಿಘ್ನವ ಮಾಡುತ್ತಾ. ಎಷ್ಟು ಕಷ್ಟಪಟ್ಟು ನಿದ್ದೆ ಬರೋದಿಲ್ಲ, ಪ್ರವಚನ ಹಾಕೊಂಡ ದಷ್ಟ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ. ಪ್ರವಚನ ಕೂತಾದಕ್ಕಾಗಿ ಬಿಚ್ಚಿಬಿಡ್ತಾರೆ. ಮಗನೇ ಮಂಗಳಾರ್ತಿ ಕಣ್ಣು ಬಿಡ್ತಾರೆ, ಕೊನೆ ಮಂಗಳಾರ್ತಿ ಕಣ್ಣು ತೆಗಿತಾರೆ. ಅಷ್ಟರ ಮಟ್ಟಿಗೆ ಗಾಢ ನಿದ್ರೆ. ಅದಕ್ಕೆ ನಿದ್ರೆ ಬರಲ್ಲ, ಅವರ ಔಷಧಿ ತಗೊಳಕ್ಕೆ ಹೋಗಬೇಡಿ. ಹಾಗೆ ಸಿಡಿ ಬರುತ್ತೆ, ಪ್ರವಚನ ಹಾಕಿ ನಿದ್ದೆ ಬಂದ್ಬಿಡುತ್ತೆ ತಕ್ಷಣ. ದೇವರ ಹೆಸರು ಹೇಳಿದ್ರೆ ನಿದ್ದೆ ಬರ ಅಂದ್ರೆ ಅನಿರುದ್ಧನ ವಾರ್ತೆಯ ಭಗವಂತನ ವಿಚಾರ ಕೇಳಿದ್ರೆ ನಿದ್ದೆ ಬರುತ್ತೆ ಅಂದ್ರೆ, ಇನ್ನು ಭಗವಂತನೇ ಬಂದ್ರೆ ಕೇಳಿದ್ರಾ ಗಾಢ ನಿದ್ರೆ ಬಂತು ಅಂತ. ಅದಕ್ಕೆ ಯಾರಿಷ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಷ ಪಶ್ಯತೋ ಮುನೇಹೇ. ಭಗವದ್ಗೀತೆಯ ಒಗಟಿನ ಶ್ಲೋಕಕ್ಕೆ ಉತ್ತರ ಇತ್ತು. ಇಲ್ಲಿ ಕೃಷ್ಣ ಬಂದ, ಅವ್ರು ನೋಡ್ಲಿಲ್ಲ, ಕಣ್ಣು ಮುಚ್ಚಿಕೊಂಡು. ಈ ಕಥೆ ಒಂದ್ಸರಿ ತಿಳಿಯೋದಿಲ್ಲ. ಉದ್ಯೋಗ ಪರ್ವದಲ್ಲಿ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾನೆ, ದುರ್ಗ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಎದ್ದಿದ್ದವ್ರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅಂದ್ರೆ ದೇವರು ಕಂಡ ಅಲರ್ಜಿ ಅವರಿಗೆ. ನಮ್ಮ ಏಕಾದಶಿ ಕಂಡ ಅಲರ್ಜಿ, ಚಂದ್ರವನ್ನು ಕಂಡ ಅಲರ್ಜಿ ಇರುತ್ತಲ್ಲ, ದೇವರು ಕಂಡ ಅಲರ್ಜಿ ಅವರಿಗೆ. ಈಗ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಎಂಥ ಬೇಕಾದ್ರೆ ನಾಯಿ ವಾಕಿ ಕರ್ಕೊಂಡು ಹೋಗ್ಬೇಕಲ್ಲ, 4 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. ದೇವ್ರ ಪೂಜೆ 6 ಗಂಟೆ ಮಾಡೋದು ಸಾಕಾಗ ಆಗೋದಿಲ್ಲ ಅಂತೇಳಿ. ಅಂದ್ರೆ ಗಾಡಿ ಹಿಡ್ಕೊಳ್ಳೋದಕ್ಕೆ ಬೇಜಾರು, ಗಾಡಿ ಹಿಡ್ಕೊಳ್ಳೋದು ಭಾರಿ ಉತ್ಸಾಹ, ಅದಕ್ಕೆ ಊಟ ಪಟ್ಟ ಜೀವನ ಅಂತ ಅರ್ಥ. ಯಾವ್ದನ್ನ ಹಿಡಿಬೇಕೋ ಬಿಡ್ತಾರೆ, ಯಾವ್ದನ್ನ ಬಿಡಬೇಕೋ ನಿಡ್ಕೊಂಡಿರ್ತಾರೆ. ಅದು ಮಳೆ ಬರಲಿ ಚಳಿ ಬರಲಿ ಏನೇ ಆಗಲಿ ಹೊಡ್ಕೊಂಡು ಅದಕ್ಕೂ ಶಟ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ಅಷ್ಟೇ ಸಾರಿಗ್ರಾಮ ಪೂಜೆ ಮಾಡಿದ್ರೆ ವೈಕುಂಠಕ್ಕೆ ಹೋಗ್ತಿದ್ದ, ಅಲ್ಲಿಲ್ಲ ಅಲ್ಲ. ಎಂಥ ಮಿಸ್ ಮಾಡ್ಕೋತಾನೆ ಮನುಷ್ಯ. ಇಲ್ಲಿ ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ವಿಶ್ವರೂಪ ನೋಡಿದೆ ಕಣ್ಣು ಮುಚ್ಕೊಂಡ, ಇವ್ರು ಕೃಷ್ಣನ್ ನೋಡಿದೆ ಕಣ್ಣು ಮುಚ್ಕೊಂಡ್ರು. ಇವತ್ತು ನಾವು ಮಧ್ವ ಶಾಸ್ತ್ರ ನೋಡಿದೆ ಕಣ್ಣು ಮುಚ್ಕೊಂಡಿಲ್ಲ, ಒಳ್ಳೆ ಜ್ಞಾನ ಕಾರ್ಯ ಮಾಡಿದ್ರೆ ಅವಕಾಶ ಕಳ್ಕೊಂಡ ಬದುಕಿಲ್ಲ ಇವತ್ತು. ಆ ರೀತಿ ಆಗಿದೆ ಅಂತ ಅರ್ಥ. ಕ್ಲಾಸ್ ತಡೀದ್ರೆ ಹುಡುಗ ಕ್ರಿಕೆಟ್ ಮ್ಯಾಚ್ಗಳು ಕೂತ್ರೆ ಹೇಗೋ ಹಾಕಿ, ಬರೀ ಕ್ಲಾಸ್ ಬಿಟ್ಟು ತರಿ ಎಕ್ಸಾಮ್ ಹಾಲು ಬಿಟ್ಟು ಬರೀ ಕ್ರಿಕೆಟ್ ಮ್ಯಾಚ್ ಕೂತ್ರೆ ಯಾವ ಜನದಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅವರು? ಆ ಸ್ಥಿತಿ ಬರುತ್ತೆ. ಅದೇ ಇದೆ ಹೊಡಿತಿದ್ದಾರೆ, ಮುಂದೆ ಹೋಗ್ತಾ ಇದ್ದು ಸಣ್ಣ ಮಳೆ ಬರ್ತಾ ಇದೆ. ಸಣ್ಣಗ ಮಳೆ ಅಲ್ಲ ಅದು, ದೇವತೆಗಳು ಪುಷ್ಪವೃಷ್ಟಿ ಅಂತ ಹೇಳುತ್ತಾರೆ. ದೇವತೆಗಳು ಪುಷ್ಪವೃಷ್ಟಿ ಮಾಡಿದಾಗ ಚಿಕ್ಕ ಮಳೆಯ ರೂಪದಲ್ಲಿ ಕಾಣಿಸುತ್ತೆ ಅಂತಾರೆ. ದೊಡ್ಡ ಮಳೆ ಅಲ್ಲ, ಚಿಕ್ಕ ಮಳೆ. ಕಾರ್ಯಕ್ರಮ ನಿಲ್ಲಬಾರದು, ಮಳೆ ಬಂದಿರಬೇಕು, ಅದಕ್ಕೆ ಪುಷ್ಪವೃಷ್ಟಿ ಅಂತ ಕರೆಯೋರು. ಪುಷ್ಪವೃಷ್ಟಿ ಆಗ್ತಾ ಇದೆ, ಶ್ರಾವಣ ಮಾಸ ಹೇಳಿ ಕೇಳಿ ಸಹಜವಾಗಿ ಪುಷ್ಪವೃಷ್ಟಿನೇ. ಕೃಷ್ಣಾವತಾರದ ಸಂಕೇತವಾಗಿ ಅವತ್ತು ಇವತ್ತು ಬರ್ತಾನೆ ಇದೆ, ಸಾಮಾನ್ಯ ಬರ್ತಾನೆ ಇರುತ್ತೆ, ಮುಂದೆ ಹೋಗ್ತಾರೆ. ಆಗ ಶೇಷದೇವರು ಬಂದು ಆ ಕೃಷ್ಣನಿಗೆ ನೀರು ಬಿಡಬಾರದು ಅಂತಲ್ಲ, ಅವಳು ಕ್ಷೀರಸಾಗರ ಸಾಯಿ ಕೃಷ್ಣನ ಕೂಡ ವಸ್ತುವಿನ ಪ್ರಾಬ್ಲಮ್ ಆಗಬಾರದು ಹಿಡ್ಕೊಂಡಿದ್ದಾನೆ. ಎಷ್ಟು ಸ್ವಾರಸ್ಯ, ವಸ್ತುವಿನ ಪ್ರೊಟೆಕ್ಷನ್ ಯಾಕೆ ಗೊತ್ತಾ, ಕೃಷ್ಣ ಕೈ ಹಿಡ್ಕೊಂಡಿದ್ದಾನೆ ಅಂತ. ಯಾರು ದೇವರು ಪೂಜೆ ಮಾಡ್ತಾರೋ ಅವರ ರಕ್ಷಣೆಯನ್ನು ದೇವತೆಗಳು ಮಾಡ್ತಾರೆ ಅಂತ ಅರ್ಥ. ದೇವರು ಮಾಡ್ತಾರೆ, ದೇವತೆಗಳು ಮಾಡ್ತಾರೆ. ಯೋಗಕ್ಷೇಮಂ ಮಹಾಮ್ಯ, ಈ ದೇವರನ್ನು ಹಿಡಿದು ನಂಬಿರಲಿ, ದೇವರು ಕೈಯಲ್ಲಿರಲಿ, ನಿಮಗೆ ದೇವತೆಗಳು ರಕ್ಷಣೆ ಕೊಡ್ತಾರೆ. ಮಳೆ ಒಂದು ಸಾಂಕೇತಿಕ, ಯಾವ ತಾಪತ್ರಯವೂ ಬರದಂತೆ ನೋಡ್ಕೊಡ್ತಾರೆ ಅಂತ ಅರ್ಥ. ಮುಂದೆ ಹೋಗ್ತಾನೆ, ಯಮುನಾ ನದಿ ತುಂಬರಿತಾ ಇದೆ, ಯಮುನಾ ನದಿ ತುಂಬ ಹೋರ್ಗರಿತಾ ಇದೆ. ಮೊದಲೇ ದೊಡ್ಡ ಭಾರಿ ದೊಡ್ಡ ನದಿ ಯಮುನಾ ನದಿ, ಎಲ್ಲ ಕಡೆ ಕ್ರಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ವಿಷಯ ಇದೇಡ, ಮುಂದೆ ನೋಡೋಣಂತೆ. ಅಂಥ ನದಿ ತುಂಬ, ಅದು ಮಳೆಗಾಲ ಫ್ಲಡ್ಸ್ ತುಂಬರಿತಾ ಇದೆ, ಆ ಕಡೆ ಹೋಗಬೇಕು. ಎಷ್ಟು ವಿಶ್ವಾಸ ಗೊತ್ತಾ ವಸುದೇವನಿಗೆ, ಈಗಾದರೂ ವಾಪಸ್ ಹೋಗ್ಬಿಡೋಣ, ಕೃಷ್ಣ ನೀನೇ ನೋಡಿದೆಯಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ, ವಾಪಸ್ ಹೋಗ್ಬಿಡೋಣ, ಇಲ್ಲ ಕಾಲಿಟ್ಟೇ ಬಿಡ್ತಾನೆ. ಇದಕ್ಕೆ ಶ್ರದ್ಧಾ ಹಿ ಪರಮಾಗತಿ, ಈ ರೀತಿ ಶ್ರದ್ಧೆ ಇದ್ರೆ ಆಗ ನಮಗೆ ದೇವರು ಕಾಣಿಸ್ತಾನೆ ಹೊರತು, ಸುಮ್ಮನೆ ಇದ್ರೆ ದೇವರು ಕಾಣಿಸೋ ಸಾಧ್ಯ ಇಲ್ಲ. ಕಾಲಿಟ್ಟೇ ಬಿಡ್ತಾರೆ, ಅವನಿಗೆ ಭಯನೇ ಇಲ್ಲ. ಭಯ ಯಾರಿಗೆ ಗೊತ್ತಾ, ಯಮುನಾದೇವಿ ಭಯ ನಡುತ್ತಾ ಇಲ್ಲ. ಯಮುನಾದೇವಿ ಯಾಕೆ ಗೊತ್ತಾ, ಇವ್ನು ವಿವಿಐಪಿ, ಇವನು ಇವನು ಏನಾರು ಎಡವಟ್ಟಾಗ ನನಗತ್ತೆ ಇರೋದು ಯೋಚನೆ ಮಾಡ್ತಿದ್ದಾರೆ. ಲಾಕಪ್ ಡೆತ್ತಾದ್ರೆ ಸಸ್ಪೆಂಡ್ ಆಗ್ತಾನೆ, ಗೊತ್ತಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ. ಯಾಕೆ ವಿವಿಐಪಿ ಆದ್ರಂತೂ ಡಿಸ್ಮಿಸ್ ಆಗ್ತಾನೆ. ಇವ್ರು ಬಸ್ದೇವನ್ನು ನೋಡ್ಕೋಬೇಕಾಕೀಗ, ಏನ್ ಮಾಡಿಲ್ಲದಂತೆ, ಯೋಚನೆ ಮಾಡಿಲ್ಲದಂತೆ. ಭಾಗವತ ಹೇಳ್ತದೆ, ಮಾರ್ಗಂಧರವು ಸಿಂಧುರಿವ ಶ್ರೀಯಪ್ಪತೇಹೇ, ಮಾರ್ಗಂಧರವು ಸಿಂಧುರಿವ ಶ್ರೀಯಪ್ಪತೇಹೇ. ರಾಮದೇವರು ಬಂದಾಗ ಸಮುದ್ರರಾಜ ದಾರಿ ಕೊಟ್ಟ ಹಾಗೆ, ಆ ರಾಮದೇವರೇ ಕೃಷ್ಣದೇವರು. ಕೃಷ್ಣ ಬಂದಾಗ ಸಮುದ್ರರಾಜ ಎಲ್ಲಾ ನದಿಗಳಿಗೆ ಯಜಮಾನ. ಇದು ನದಿ, ಈಗ ಯೋಚನೆ ಮಾಡಿ, ನಮ್ಮ ಯಜಮಾನರ ದಾರಿ ಕೊಟ್ಟ ನಂದೇನು ಅಂತ ಆಕೆ ದಾರಿ ಕೊಟ್ಟುಬಿಟ್ಟು ಅಂತ ಹೇಳ್ತಾರೆ. ಮಾರ್ಗಂಧರವು ಸಿಂಧುರಿವ ಶ್ರೀಯಪ್ಪತೇಹೇ, ಕಾಲು ಎಲ್ಲೆಲ್ಲಿ ಕಾಲಿಡುತ್ತಾರೆ ಅಲ್ಲಿ ಮೊಣಕಾಲ ಮೇಲೆ ನೀರಿಲ್ಲ, ಆ ರೀತಿ ದಾಟ್ತಾರೆ. ಎಲ್ಲಿ ಕಾಲಿಟ್ಟರು ಕೂಡ ಆತನಿಗೆ ಭಯ ಇಲ್ಲ, ಯೋಚನೆ ಬೀಸುತ್ತಾರೆ, ನೋಡಿ ಹೋಗ್ತಾನೆ ಇದ್ದ ಹಾಗೆ, ಏನು ಅಪಾಯನೇ ಬರಲಿಲ್ಲ. ಇದು ಆಚಾರ ವಾದಾಸ ಅವರು ಬರೀತಾರೆ, ಕೃಷ್ಣ ಕೈಯಲ್ಲಿದ್ದಿದ್ದಕ್ಕೆ ಯಮುನಾ ನದಿ ಕಾಲು ಹೊಳೆ ಆಯಿತು. ಯಾರು ಕೃಷ್ಣನ ಹೃದಯದಲ್ಲಿ ಸೇರಿಸ್ತಾರೆ ಅವರಿಗೆ ಸಂಸಾರ ಸಮುದ್ರನೇ ಕಾಲು ಹೊಳೆ ಆಗುತ್ತೆ. ಸಂಸಾರ ಸಾಮಾನ್ಯ ಅಲ್ಲ, ಸಂಸಾರೆ ಅಕ್ಷಯ ಸಾಗರೆ ಪ್ರಕೃತಿತು ಅಗಾಧೆ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೈ ರಣಪಮೈಹಿ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅವಿತಭಯ ಸ್ತೋಮಾದಿ ಫೇನೋತ್ತತೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಇದು ನಡೆದಿರೋ ಅಂಥ ಸಂಸಾರ ಸಮುದ್ರ ಕಾಲು ಹೊಡೆಯಾಗೇ ಬಿಡ್ತಾನೆ, ವಿಘ್ನನೇ ಬರಲಿಲ್ಲ. ಅಜಾಸವಣ್ಣ ಮಾಡಿದ ಒಂದು ಸ್ವಲೇ ಒಂದು ತೀರ್ಮಾನ ಹೇಳ್ಬಿಡ್ತಾರೆ, ಆಯ್ತಾ, ಆತನಿಗೆ ಯಾವ ವಿಘ್ನನೂ ಬರಲಿಲ್ಲ. ಯಾತಕ್ಕೆ ಅಂದ್ರೆ ಆತನ ಕೈಯಲ್ಲಿ ಯಾರಿದ್ದಾರೆ ನೋಡಿ, ಆತನ ಕೈಯಲ್ಲಿ ಯಾರಿದ್ದಾರೆ, ಕೃಷ್ಣ ಇದ್ದಾನೆ. ಕರಸ್ಥ ದೇವಸ್ಯ ಕುತೋಂತಾರಾಯ, ಕೈಯಲ್ಲಿ ದೇವರಿದ್ರೆ ವಿಘ್ನ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಗೆ ಹಾಗಲ್ಲ, ಕೈಯಲ್ಲಿ ಲಕ್ಷ್ಮಿ ಇದ್ರೆ ವಿಘ್ನ ಇಲ್ಲ ಅಂತ ನಾನು ತಿಳ್ಕೊಂಡಿರೋದು. ತೋರಿಸ್ಬಿಟ್ರೆ ಕೆಲಸ ಆಗತ್ತೆ ಅಂತ, ದುಡ್ಡು ತೋರಿಸ್ಬಿಟ್ರೆ. ಲಕ್ಷ್ಮಿ ಇದ್ರೆ ವಿಘ್ನ ಪರಿಹಾರ ಅಂತ ನಾವು ತಿಳ್ಕೊಂಡ್ರೆ, ಲಕ್ಷ್ಮೀಪತಿ ಇದ್ರೆ ವಿಘ್ನ ಪರಿಹಾರ ಅಂತ ಶಾಸ್ತ್ರ ಹೇಳುತ್ತೆ. ಆ ಲಾಭಸ್ತೇಷಾಂ ಯಶಸ್ತೇಷಾಂ ಕುತಸ್ತೇಷಾಂ ಪರಾಭವ ಏಷಾಂ ಇಂದೀವರ ಶ್ಯಾಮ ಹೃದಯಸ್ಥೋ ಜನಾರ್ದನ. ಹೀಗೆ ವಸ್ತೇವು ಹೊರಟಿದ್ದರಿಂದ ನಮ್ಮ ಕೈಯಲ್ಲಿ ದೇವ್ರು ಹಿಡ್ಕೊಂಡು ಅಭ್ಯಾಸ ಮಾಡಿದ್ರೆ ನಮಗೆ ಅಪಾಯನೇ ಇಲ್ಲ, ಎಲ್ಲಿ ಹೋದ್ರೂ ಗೆಲುವು. ದೇವ್ರು ಹಿಡ್ಕೊಂಡು ಸಾರಿಗ್ರಾಮ್ ಹಿಡ್ಕೊಂಡು ಆಫೀಸ್ಗೆ ಹೋಗ್ಬಿಟ್ರೆ, ಸಾರಿಗ್ರಾಮ್ ಹಿಡ್ಕೊಂಡು ಎಲ್ಲ ಹೊರಟುಬಿಟ್ರೆ, ತಾಯಿ ಅಲ್ಲಿ ಹಿಡ್ಕೋಬೇಡ. ಹೃದಯಸ್ಥೋ ಜನಾರ್ದನ, ಮನೆಯಲ್ಲಿ ದೇವರು ಪೂಜೆ ಮಾಡಿ ಹೋಗ್ಬೇಕಾದ್ರೆ ದೇವರು ಸ್ಮರಣೆ ಮಾಡಿ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಇಷ್ಟು ಹೇಳಿ ಹೊತ್ತಾಗಿದೆ, ಇನ್ನು ವಸ್ತು ಮುಂದೇನು ಮಾಡ್ತಾನೆ ಎಂಬುದನ್ನ ನಾಳೆ ನೋಡೋಣ. ಕೃಷ್ಣ ಜಯಂತಿ ಆದರೆ ಕೃಷ್ಣಾವತಾರದ ವಿಷಯನೇ ಅಲ್ಲಿ ಇಲ್ಲಿ ಚಿಂತನೆ ಮಾಡ್ತಿರೋದು. ನಾಳೆ ದಿವಸ ದುರ್ಗಾವತಾರ ಆಗ್ಬೇಕು, ಮಹಾನ್ ದುರ್ಗಾದೇವಿ ಇಲ್ಲಿದ್ದಾರೆ, ದುರ್ಗಾವತಾರ ಅಲ್ಲಿ ಏನೇನು ನಡೆಯಿತು ಅದ್ಭುತ, ಆ ಘಟ್ಟಕ್ಕೇನೆ ಕೃಷ್ಣ ಸರ್ವೋತ್ತಮದ ಒಪ್ಪಿಗೆ ಬಿಡಬೇಕು. ನಾಳೆ ಸಾಯಂಕಾಲ ಸರಿಯಾಗಿ 6:30 ಪ್ರಾರಂಭ ಆಗುತ್ತೆ. ನಾಳೆ ಕೆಲವು ಕಾರ್ಯಕ್ರಮಗಳಿವೆ. ಒಬ್ಬರು ಇಂಗ್ಲಿಷ್ನಲ್ಲಿ ಪುಸ್ತಕ ಬರೆದು ವೆಂಕಟೇಶ್ ಕಲ್ಯಾಣ ಪುಸ್ತಕ ಇಂಗ್ಲಿಷ್ನಲ್ಲಿ ಒಬ್ಬರು ಬರೆದಿದ್ದಾರೆ, ತುಂಬಾ ವಯಸ್ಸಾದವರು. ಆ ಪುಸ್ತಕದ ಬಿಡುಗಡೆಯನ್ನು ಪರಮಪೂಜ್ಯ ಶ್ರೀಪಾದರು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರೆಲ್ಲ ಪ್ರಮಾಣ ಪದ್ಧತಿ ರುಕ್ಮಿಣೀಶ ವಿಜಯ ಮೊದಲಾದ ಗ್ರಂಥಗಳನ್ನ ನಮ್ಮ ಪ್ರತಿಷ್ಠಾನಕ್ಕೆ ಬಂದು ಪರೀಕ್ಷೆ ಕೊಟ್ಟಿದ್ದಾರೆ. ಕೆಲವರು ಹರಿಕಥಾನುಸಾರ ಪೂರ್ತಿ ಒಪ್ಪಿಸಿದ್ದಾರೆ. ಇಬ್ಬರು ಹೆಂಗಸರು, ಬಾಗಲಕೋಟೆಯವರೊಬ್ಬರು, ಹುಬ್ಬಳ್ಳಿಯವರೊಬ್ಬರು, ಇಡೀ ಅವರಿಗೆ ಬಹುಮಾನ ಕೊಡೋದಿದೆ. ಆ ಕಾರ್ಯಕ್ರಮ ನಾಳೆ ನಡೆಯುತ್ತೆ ಅಂತ ತಿಳಿಸ್ತಾ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ, ಪರಮಪೂಜ್ಯರ ಶ್ರೀಪಾದರ ಉಪನ್ಯಾಸ ಎಂದಿನಂತೆ ಇರುತ್ತೆ ಅಂತ ತಿಳಿಸಿ ಇವತ್ತಿನ